ಶ್ರಾವಣ ಮಾಸದ ತಪೋನುಷ್ಠಾನದ ನಿಮಿತ್ತವಾಗಿ ಪ್ರಾರಂಭಗೊಂಡಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನಗಳು ಅವು ಮುಂದುವರಿತಾ ಬರ್ತಾ ಇದ್ದಾರೆ. 28 ಶಿವಾಗಮಗಳ ಸಾರವನ್ನೇ ತನ್ನ ಉದರದಲ್ಲಿ ಹಿಡಿದಿಟ್ಟುಕೊಂಡಿರುವ ಉದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ನಮ್ಮ ಭಾರತೀಯ ದರ್ಶನಗಳಾಗಲಿ, ಪ್ರಾಚೀನವಾದ ಪುರಾಣಗಳಾಗಲಿ, ಅವು ಜ್ಞಾನ ವಿಜ್ಞಾನಗಳಿಂದ ಕೂಡಿಕೊಂಡಿದ್ದಾವೆ ಅನ್ನುವಂಥ ವಿಷಯವನ್ನು ಇಟಗಿ ಈರಣ್ಣವರು ಬಹಳ ಸ್ವಲ್ಪ ಸಮಯದೊಳಗೆ 4-6 ಉದಾಹರಣೆಗಳ ಮೂಲಕವಾಗಿ ಬಹಳ ಸುಂದರವಾಗಿ ಸ್ಪಷ್ಟಪಡಿಸಿದ್ದಾರೆ. ಅಧ್ಯಕ್ಷರು ಅದರ ಮೇಲೆ ಸಮಾರೋಪವಾದ ಆಶೀರ್ವಚನವನ್ನು ಅವರ ಭಾಷಣವನ್ನು ಅವರು ಮಾಡಿದ್ದಾರೆ. ಆದರೂ ಅವರು ಹೇಳಿರುವಂಥ ಈ ಜ್ಞಾನ ವಿಜ್ಞಾನಗಳ ವಿಷಯ ಅದು ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹ ವಿಷಯ. ಅದು ಅದಕ್ಕನೇ ಶಾಸ್ತ್ರದಲ್ಲಿ ಬರ್ತಾ ಇದೆ, ಮನುಷ್ಯನಿಗೆ ತೃಪ್ತಿ, ಪೂರ್ಣ ತೃಪ್ತಿ ಯಾವಾಗತ್ತಂದ್ರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ. ಕೇವಲ ಜ್ಞಾನವಾದರೂ ತೃಪ್ತಿ ಆಗಂಗಿಲ್ಲ ನಮಗೆ, ಅದರ ಜೊತೆ ನಮಗೆ ವಿಶೇಷವಾದ ಜ್ಞಾನ ವಿಜ್ಞಾನ ಕೂಡ ನಮಗೆ ಅವಶ್ಯವಾಗಿ ಬೇಕನ್ನುವಂತ ಮಾತನ್ನ ದಾರ್ಶನಿಕ ಗ್ರಂಥವಾಗಿರುವಂತಹ ಭಗವದ್ಗೀತೆ ಈ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಒಬ್ಬ ಮನುಷ್ಯ ಪೂರ್ಣ ತೃಪ್ತನಾಗಬೇಕಾದರೆ ಅವನ ಜ್ಞಾನಿನೂ ಆಗಬೇಕು, ಅವ ವಿಜ್ಞಾನಿನೂ ಕೂಡ ಆಗಬೇಕು. ನಮ್ಮ ದಾರ್ಶನಿಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಎಷ್ಟು ವಿಜ್ಞಾನ ಅಡಗಿದೆ ಅನ್ನುವುದನ್ನ ಇವತ್ತು ವಿಜ್ಞಾನಿಗಳು ಅವುಗಳನ್ನು ಅಭ್ಯಾಸ ಮಾಡಿದ್ರೆ ಅವರಿಗೆ ಕಣ್ಣು ಹಿಡಿಯಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸಾಹಿತ್ಯ ಓದೋರ ಬೇರೆ, ಪುರಾಣ ಓದೋರ ಬೇರೆ, ಆ ವಿಜ್ಞಾನಿಗಳ ಬೇರೆ, ಅವ್ರು ಮಾಡೋದ ಬೇರೆ. ಹಿಂಗಾಗಿ ಇದರ ಒಂದು ಐಟ್ ಅನ್ನೋದು ತಿಳ್ಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಯಾರ ಪುರಾಣ ಕೇವಲ ಪುರಾಣ ಓದ್ತಾರ, ಅವರು ಬರೇ ಪುರಾಣನ ತಿಳ್ಕೊಂಡಾರ, ಅವ್ರ ವಿಜ್ಞಾನ ತಿಳ್ಕೊಂಡಕ್ ಅವರಿಗೆ ಆಗಿಲ್ಲ. ಇನ್ ಯಾರು ವಿಜ್ಞಾನವನ್ನು ಆವಿಷ್ಕಾರ ಮಾಡಿವನ್ ತಿಳ್ಕೊಂಡು ಅಭಿಮಾನ ಪಡ್ತಾರ, ಅವ್ರು ತಾವೇಟ್ ಮಾಡ್ಯಾರ, ಅದಷ್ಟೇ ಕರೆ. ಹಿಂದಿಂದ ಅವ್ರು ನೋಡ್ಲಿಕ್ಕೆ ತಯಾರಿಲ್ಲ ಇವತ್ತು. ಅದಕ್ಕೆ ನಿಜವಾಗಿ ಇವತ್ತು ಏನಾಗಬೇಕು ಅಂತ ಕೇಳಿದ್ರೆ, ಮನುಷ್ಯನಿಗೆ ಸರಿಯಾದ ಸತ್ಯ ಜ್ಞಾನವನ್ನು ಕೊಡಬೇಕಾಗಿದ್ರೆ ಒಬ್ಬ ದಾರ್ಶನಿಕ ವಿದ್ವಾಂಸ, ಒಬ್ಬ ವಿಜ್ಞಾನಿ, ಒಬ್ಬ ಯೋಗಿ, ಈ 3 ಜನರು ಕುಳಿತುಕೊಂಡು ಆಲೋಚನೆ ಮಾಡಿ ಏನಾದರೂ ಒಂದು ತತ್ವವನ್ನು ಸಮಾಜಕ್ಕೆ ಹೇಳಿದ್ರೆ ಅದು ನಿಜವಾಗಿಯೂ ಕೂಡ ಸತ್ಯವಾದ ಸಂದೇಶ ಸಮಾಜಕ್ಕೆ ಮುಟ್ಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ನಮ್ಮ ದರ್ಶನ ಗ್ರಂಥಗಳನ್ನು ಬರೆದಿರತಕ್ಕಂಥ ಆಚಾರ್ಯರಾಗಲಿ, ಮಹರ್ಷಿಗಳಾಗಲಿ, ಪುರಾಣ ಬರೆದಿರತಕ್ಕಂಥ ಋಷಿ ಮುನಿಗಳಾಗಲಿ, ಅವರು ಜ್ಞಾನಿಗಳು ಆಗಿದ್ರು, ಅವರು ವಿಜ್ಞಾನಿಗಳು ಕೂಡ ಆಗಿದ್ರು ಅಂತ. ಅದಕ್ಕೆ ಪುರಾಣಗಳಲ್ಲಿ ಏನು ವಿಜ್ಞಾನ ಅಡಗಿದೆ ಅದನ್ನ ಬಹಳಷ್ಟು ಸಂಶೋಧನೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ದರ್ಶನ ಗ್ರಂಥಗಳನ್ನು ನಾವು ನೋಡಿದ್ರು ಕೂಡ ಅದರಲ್ಲಿ ಎಷ್ಟು ವಿಜ್ಞಾನ ಅಡಗಿದೆ ಅನ್ನೋದು ನಮಗೆ ಇವತ್ತು ಗುರುತಾಗ್ತದೆ. ಇವತ್ತು ನಾವು ಶ್ರೀ ಸಿದ್ಧಾಂತ ಶಿಖಾಮಣಿನೇ ಒಂದು ವಿಷಯ ನಾವು ತೆಗೆದುಕೊಂಡ್ರೆ, ಇದನ್ನೊಬ್ಬ ಮೆಡಿಕಲ್ ಸೈನ್ಸ್ ಓದಿರ್ತಕ್ಕಂಥ ಒಬ್ಬ ವಿಜ್ಞಾನಿ, MBBS ಆದವ, MD ಆದವ, ಇನ್ನೂ ಏನೇನು ಆಗಿರ್ತಕ್ಕಂಥ ವ್ಯಕ್ತಿ ಅಕಸ್ಮಾತ್ ತನ್ನ ದೃಷ್ಟಿಯಿಂದ ಈ ಗ್ರಂಥ ಓದಿದ್ರೆ ಅವನಿಗೆ ಇದರಲ್ಲಿ ಎಷ್ಟೋ ವಿಜ್ಞಾನ ಇವತ್ತು ಸಿಗಲಿಕ್ಕೆ ಸಾಧ್ಯ. ಒಂದು ಮಾತನ್ನು ಪಿಂಡ ಜ್ಞಾನ ಸ್ಥಳದಲ್ಲಿ ಕೇಳಿದಿರಿ, ಅದು ವಿಜ್ಞಾನದ ಮಾತನ್ನು ನಿಮ್ಗೆ ನೆನಪೇ ಮಾಡಿಕೊಡುತ್ತೆ. ಶರೀರಾತ್ಮ ವಿವೇಕೇನ ಪಿಂಡ ಜ್ಞಾನೀಶ ಕಥ್ಯತೆ ಅನ್ನುವಂಥ ಮಾತನ್ನ ರೇಣುಕರು ಅಪ್ಪಣೆ ಕೊಡಿಸ್ತಾರೆ. ಶರೀರ ಬೇರೆ, ಒಳಗಿರುವಂತ ಜೀವಾತ್ಮ ಬೇರೆ. ಅದಕ್ಕೆ ಶರೀರ ಆತ್ಮ ಅಲ್ಲ, ಇಂದ್ರಿಯಗಳು ಆತ್ಮ ಅಲ್ಲ, ಮನಸ್ಸು ಆತ್ಮ ಅಲ್ಲ, ಬುದ್ಧಿ ಆತ್ಮ ಅಲ್ಲ ಅಂತ ತಿಳ್ಕೊಂಡು ಸಿದ್ಧಾಂತ ಶಿಖಾಮಣಿ ಉಪದೇಶ ಮಾಡಿದ. ಇವತ್ತು ವಿಜ್ಞಾನ ಬೆಳೆದಂದು ನೋಡಿದರೆ ಶರೀರ ಆತ್ಮ ಅಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗುರುತಾಗದು ವಿಜ್ಞಾನದ ಮುಖಾಂತರವಾಗಿ. ಯಾಕೆ ಇದು ಶರೀರ ಅಂದ್ರೆ ಇದೊಂದು ಮಷಿನ್ ಇದ್ದ ಹಾಗೆ ಯಾವ್ದಾದ್ರು ಪಾರ್ಟ್ ಹೋಯ್ತಂದ್ರೆ ಹೊಸ ಪಾರ್ಟ್ ತಂದು ಹಾಕಕ್ ಬರ್ತದ ಅನ್ನೋದು ಇವತ್ ನಮ್ಗೆ ಗುರ್ತಾಗತ್ತೆ. ಕೈ ಮುರಿತು ಒಂದ್ ಕೈ ತಂದು ಜೋಡಿಸ್ತೀವಿ, ಕಣ್ಣು ಹೋದ್ರೆ ಮತ್ತೊಬ್ರು ಕಣ್ಣು ತಂದು ಹಾಕ್ತೀವಿ. ಅತ್ತ ಸತ್ತ ಮನುಷ್ಯನ ಕಣ್ಣು ಕೂಡ ತಂದು ಹಾಕಿದ್ರೆ ಅದು ಮತ್ತೆ ಜೀವಂತ ವ್ಯಕ್ತಿಗೂ ಹೋಗಿ ಬರ್ತಾನೋ ಅಂತ ಅದನ್ನ ಇವತ್ತು ನೋಡ್ತಿದ್ದೆ ನಾವು. ಇಷ್ಟೇ ಅಲ್ಲ, ಹೃದಯವನ್ನು ಕೂಡ ಬದಲಿ ಮಾಡಿ ಮತ್ತೆ ಹೊಸ ಹೃದಯವನ್ನು ಇವತ್ತು ಹಾಕ್ತಾರೆ. ಅಂದಾಗ ಒಳಗಿರುವಂತಹ ಜೀವಾತ್ಮ, ದೇಹವನ್ನು ಬಳಸಿಕೊಳ್ಳುವಂತಹ ಜೀವ, ಇಂದ್ರಿಯಗಳ ಜೊತೆ ಉಪಭೋಗ ಮಾಡತಕ್ಕಂಥ ಜೀವಾತ್ಮ, ಈ ಮನಸ್ಸು ಬುದ್ಧಿ ಹೃದಯಗಳಿಂದ ಈ ಸಾಂಸಾರಿಕ ಸುಖವನ್ನೇ ಆಗಲಿ ಆಧ್ಯಾತ್ಮಿಕವಾದ ಅನುಭವವನ್ನು ಮಾಡತಕ್ಕಂಥ ಜೀವ ಬೇರೆ ಅದಾನ ಅನ್ನುವಂಥ ಮಾತನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಂದೂ ಹೇಳ್ಯಾರ. ಅದನ್ನ ಇವತ್ತು ನಮಗೆ ವಿಜ್ಞಾನದ ನೋಡಿದ್ರೆ ಅದು ಸಿದ್ಧ ಅಂತ ನಮಗೆ ಅನಿಸ್ತಂದ ಬಳಿಕ ಇದರಲ್ಲಿ ಎಷ್ಟು ವಿಜ್ಞಾನ ಅಡಗಿರಬಹುದು. ಇವತ್ತ ಜಡ ಚೇತನ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಸಾಮಾನ್ಯವಾಗಿ ಅವ್ರು ಹೇಳಿದ್ರು ಸಸ್ಯಗಳು ಕೂಡ ಉಸಿರಾಡಿಸ್ತಾ ಇದ್ದಾವೆ ಅನ್ನುವಂತಹದ್ದನ್ನು ಒಬ್ರು ಹೇಳಿದಾಗ ಅವಾಗ ಯಾರು ನಂಬಲಿಲ್ಲ. ಆದ್ರೆ ಇವತ್ತು ನಾವು ಅದನ್ನೆಲ್ಲ ನಂಬುವಂತ ಒಂದು ಕಾಲ ಇವತ್ತು ಬಂದದ. ಅದಕ್ಕೆ ರೇಣುಕರು ಅಪ್ಪಣೆ ಕೊಡಿಸ್ತಾರೆ, ಜಗತ್ತಿನಲ್ಲಿ ಜಡ ಅನ್ನೋದೇ ಇಲ್ಲ ಅಂತಾರ ಅವರು. ಅತ್ಯಂತ ಗೂಢ ಚೈತನ್ಯಂ ಜಡಂ ಅವ್ಯಕ್ತ ಮುಚ್ಚತೆ. ಯಾವುದು ಸುಪ್ತವಾದ ಚೇತನ ಇದೆ, ಯಾವುದರಲ್ಲಿ ಚೇತನ ಅದಿನ್ನು ಪ್ರಕಟವಾಗಿಲ್ಲ ಪರಂತು ಚೇತನ ಇದೆ, ಅಂತ ಗುಪ್ತವಾದ ಸುಪ್ತವಾದ ಚೇತನಕ್ಕೆ ನಾವು ಜಡ ಜಡ ಅನ್ಕೊಂಡು ಬಂದ್ವಿ ಅಂತ ಮಾತನ್ನ ಹೇಳ್ತಾರೆ. ಅಂದ್ರೆ ರೇಣುಕರ ದೃಷ್ಟಿಯೊಳಗೆ ಈ ಸಿದ್ಧಾಂತ ಶಿಖಾಮಣಿಯ ದೃಷ್ಟಿಕೋನ ನೋಡಿದ್ದಾದ್ರೆ ಜಡ ಅನ್ನೋದೇನೆ ಇಲ್ಲ, ಎಲ್ಲವೂ ಚೇತನೇ, ಎಲ್ಲದರಲ್ಲಿ ಜೀವ ಇದೆ, ಎಲ್ಲದರಲ್ಲಿ ಪ್ರಾಣ ಇದೆ. ನಿಜಗುಣ ಶಿವಿಗಳು ಒಂದು ಮಾತು ಹೇಳ್ತಾರೆ, ಎಂತ ವಿಜ್ಞಾನಿ ನೋಡ್ರಿ ನಮ್ಮೆಲ್ಲ ದಾರ್ಶನಿಕರು, ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಆಪಕ್ಷೆ ಕುಲವಾಗಿ ಮೇಲ ಪಶು ರೂಪ ಆಗಿ ಬಹುಬಾಧೆ ಗಲಸಿ. ಈ ಜೀವ ಮನುಷ್ಯನಾಗಿದ್ದಾಗ ಮಾಡಿರುವಂತ ಅತ್ಯಂತ ನಿಕೃಷ್ಟಗಳಾದ ಪಾಪಗಳ ಫಲವಾಗಿ ಅವ ಗಿಡ ಆಗ್ತಾನೆ, ಅವ ಕಲ್ಲಾಗ್ತಾನೆ, ಮಣ್ಣಾಗ್ತಾನೆ ಅಂತ ಕೂಡ ಹೇಳ್ತಕ್ಕಂಥ ಮಾತು ಹೇಳಿದಾಗ ಅಂದ್ರೆ ಅಲ್ಲಿ ಒಂದು ಜೀವ ಇದೆ ಅನ್ನೋದನ್ನ ಅವರು ಎಷ್ಟು ಸೂಕ್ಷ್ಮವಾಗಿ ಕಂಡಿಡಿದ್ದಾರೆ. ಇಷ್ಟೇ ಅಲ್ಲ, ಇವತ್ತಿನ ದಿವಸ ನಾವೆಲ್ಲ ವಿಜ್ಞಾನ ಬಹಳ ಆವಿಷ್ಕಾರ ಆದ ಬಳಿಕ ಗಿಡಗಳ ಮಹತ್ವ ಎಷ್ಟು ಅದನ್ನು ಇವತ್ತು ನಾವೆಲ್ಲ ವಿಚಾರ ಮಾಡಕತ್ತೆ. ಎಲ್ಲಾ ಕಡೆ ಗಿಡ ಹಚ್ಚೋದು, ಫೋಟೋ ತಕ್ಕೊಳ್ಳೋದು, ಪೇಪರ್ದಲ್ಲಿ ಕೊಡೋದು, ಅವ ಗಿಡ ಮುಂದೆ ಏನಾಕ್ಕವೋ ಏನಿಲ್ಲ ನಮಗೆ ಗೊತ್ತಿಲ್ಲ. ಅದೊಂದು ವೃಕ್ಷಾರೋಪಣದ ಒಂದು ಆಯೋಗ, ಒಂದು ಯೋಜನೆ, ಅದಕ್ಕೆ ಲಕ್ಷ ಲಕ್ಷ ರೂಪಾಯಿ ಹಾಳು ಮಾಡ್ತೀವಿ. ಮುಂದೆ ಗಿಡ ಹಚ್ಚದ ಹಚ್ಚದ ಕರೆ ಅದಕ್ಕೆ ಮುಂದೆ ಗಿಡ ನೀರು ಹಾಕುವಂಗಿಲ್ಲ, ಅದನ್ನು ಬೆಳೆಸುವಂಗಿಲ್ಲ. ಪರಂತು ಒಂದು ಪುರಾಣದೊಳಗೆ ಒಂದು ಇಂತಹ ಸುಂದರವಾದ ಮಾತು ಬರ್ತದೆ ಗಿಡಗಳ ಬಗ್ಗೆ. ದಶ ಕೂಪ ಸಮೋ ವಾಪಿ, ದಶ ವಾಪಿ ಸಮೋ ತಡಾಗ, ದಶ ತಡಾಗ ಸಮೋ ಪುತ್ರ, ದಶ ಪುತ್ರ ಸಮೋ ದ್ರುಮ. ಎಂಥ ದೊಡ್ಡ ಮಾತು ಹೇಳ್ತಾರೆ. ದಶ ಕೂಪ ಸಮೋ ವಾಪಿ, ಕೂಪ ಅಂದ್ರೆ ಸಣ್ಣ ಸಣ್ಣ ಬಾವಿಗಳು, ನಾವು ನೀರಿಗಾಗಿ ಬಾವಿಗಳನ್ನು ತೋಡಿರ್ತೇವೆ. ಹತ್ತು ಬಾವಿಗಳಿರೋದಷ್ಟೇ ಒಂದು ಕೆರೆ ಇರೋದಷ್ಟೇ ಅಂತಾರ. ಅಂದ್ರೆ ಒಂದು ಕೆರೆ ಅಂದ್ರೆ ಹತ್ತು ಬಾವಿಗಳಿಗೆ ಸಮಾನ ಅಂದ್ರೆ ದಶಕೂಪ ಸಮೋ ತಡಾಗ, ದಶಕೂಪ ಸಮೋ ವಾಪಿ, ದಶ ವಾಪಿ ಸಮೋ ತಡಾಗ. ಹತ್ತು ಕೆರೆಗಳಿರೋದಷ್ಟೇ ಒಂದು ಸರೋವರ ಇರೋದಷ್ಟೇ ಅಂತಾರ. ಅಂದ್ರೆ ಒಂದು ಸರೋವರ ಅದು ಹತ್ತು ಕೆರೆಗಳಷ್ಟು ಸಮಾನ ಅಂತಾರ. ಮತ್ ಹೇಳ್ತಾರವರು ದಶ ಸರೋವರಕ್ಕೆ ಒಬ್ಬ ಪುತ್ರ ಸಮಾನ ಅಂದ್ರು. ಒಬ್ಬ ಮಗ ಇದ್ರೆ ಹತ್ತು ಸರೋವರ ಇದ್ದಷ್ಟು ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ಮುಂದೆ ಹೋಗಿ ಹೇಳ್ತಾರವರು ದಶ ಪುತ್ರ ಸಮೋ ದ್ರುಮ. ನಿಮ್ಮ ಮನೆಯಲ್ಲಿ ಹತ್ತು ಮಕ್ಕಳು ಇರೋದಕ್ಕಿಂತ ಒಂದು ಗಿಡ ಇತ್ತಂದ್ರೆ ಅದು ಹತ್ತು ಮಕ್ಕಳಿಗಿಂತಲೂ ಹೆಚ್ಚಿನ ಫಲ ಕೊಡ್ತಾನಂತ ಮಾತನ್ನ ಇವತ್ತು ನಮ್ಮ ಪುರಾಣದ ಮಾತಿದು. ಇದು ಪುರಾಣದಾಗ ಬಂದ ಮಾತು, ಇದ್ರಾಗ ಎಷ್ಟು ವಿಜ್ಞಾನ ನಡೆಯದ ಅನ್ನೋದನ್ನ ಇವತ್ತು ವಿಜ್ಞಾನ ತಿಳ್ಕೋಬೇಕಾಗಿ. ಅಂದ್ರೆ ಇವತ್ತು ನಾವು ಎಷ್ಟೋ ಸಾರಿ ಟಿವಿಗಳಲ್ಲಿ ರೇಡಿಯೋಗಳಲ್ಲಿ ಕೇಳ್ತಾ ಇದ್ದೇವೆ, ಒಂದು ಗಿಡ ತನ್ನ ಜೀವಿತ ಅವಧಿಯೊಳಗೆ ಒಬ್ಬ ಮನುಷ್ಯನಿಗೆ ಕೊಡುವಂತ ಲಾಭ ಎಷ್ಟು, ದುಡ್ಡಿನ ಲಾಭ ಕೊಡ್ತದೆ ಅದು ಕೊಡುವಂತಹ ಪ್ರಾಣವಾಯು, ಅದು ಸ್ವೀಕಾರ ಮಾಡತಕ್ಕಂಥ ಅಂಗಾರಾಮ್ಲವಾಯು, ನಮಗೆ ಮಳೆ ಬರುವಂತಹ ಯೋಗವನ್ನು ತಂದುಕೊಡುವಂತಹದ್ದು, ಭೂಮಿ ಭೂಕಂಪ ಆಗಲಾರದಂತೆ ನೋಡಿಕೊಳ್ಳುವಂತಹದ್ದು, ಇಂಥ ಅನೇಕ ಕಾರ್ಯಗಳನ್ನು ಒಂದು ಗಿಡ ಮಾಡುತ್ತಂತೆ. ಅದಕ್ಕೆ ಒಂದು ಗಿಡ ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಕನಿಷ್ಠ ಆದರೂ ಕೂಡ 5-10 ಲಕ್ಷ ರೂಪಾಯಿ ಅವನಿಗೆ ಆದಾಯವನ್ನು ಮಾಡಿಕೊಡುತ್ತಂತೆ ಒಂದು ಗಿಡ. ಈ ಮಾತನ್ನ ಇವತ್ತು ವಿಜ್ಞಾನಿಗಳು ಕಂಡು ಹಿಡಿದು ಹೇಳಿದ್ರೆ ಅವತ್ತೆ ನಮ್ಮ ಪುರಾಣಕ್ಕೆ ಹೇಳಾರಪ್ಪ ಅಂದ ಬಳಿಕ ಆ ಪುರಾಣ ಬರೆದವರಿಗೆ ಇವತ್ತು ವಿಜ್ಞಾನಿಗಳಿಗೆ ಏನು ಫರಕ್ ಅದ, ಏನ್ ಫರಕ್ ಅದ ಅಂದ್ರೆ ಇವರಿಗೆ ವಿಜ್ಞಾನ ಗುರುತದ, ಇನ್ನು ಪುರಾಣ ಗುರುತಿಲ್ಲ ಅಷ್ಟೇ. ಅದಕ್ಕಾಗಿ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಸಾಹಿತ್ಯ ಅದನ್ನ ನಾವು ಯಾವ್ಯಾವ ದೃಷ್ಟಿಕೋನದಿಂದ ನಾವು ನೋಡ್ತೀವಿ ಅದು ನಮ್ಗೆ ಅಷ್ಟೆಲ್ಲ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಹಿಂದಿನ ಕಾಲದೊಳಗೆ ಈ ವನಸ್ಪತಿಗಳಲ್ಲಿ ರೋಗ ನಿವಾರಣ ಶಕ್ತಿಯನ್ನು ಕಂಡುಹಿಡಿದಿರ್ತಕ್ಕಂಥ ನಮ್ಮ ಅನೇಕ ಮಹರ್ಷಿಗಳಾಗಿದ್ದಾರೆ. ಅದಕ್ಕೊಬ್ಬ ಸಂತ ಲುಕುಮಾನ್ ಅಂತ ತಿಳ್ಕೊಂಡು ಅವ ವನಸ್ಪತಿಗಳನ್ನು ಬಹಳ ಸುಂದರವಾಗಿ ಅಭ್ಯಾಸ ಮಾಡಿದಂತೆ. ಅಂದ್ರೆ ಯಾವ ವನಸ್ಪತಿಯನ್ನು ಉಪಯೋಗ ಮಾಡಿದ್ರೆ ಅದು ಯಾವ ರೋಗಕ್ಕೆ ಬರ್ತದೆ ಇದೆಲ್ಲ ಆತ ಬರೆದಿಟ್ಟಿದ್ದ. ಅವಾಗೊಬ್ಬರು ಹೋಗಿ ಅವನು ಕೇಳಿದ್ರಂತ, ಇದು ತ್ರಿಫಲಾಚೂರ್ಣ, ಇದು ಇದಕ್ಕ ಬರುತ್ತಂತ ತಿಳ್ಕೊಂಡು ನೀನ್ ಹೆಂಗ್ ಬರದಿ, ಈ ಮೂರು ಫಲಗಳು ಕೂಡಿದ್ರೆ ಇದು ತ್ರಿಫಲಾಚೂರ್ಣ ಆಗುತ್ತೆ ನಿನಗೆ ಹೆಂಗ್ ಗುರ್ತಾಯ್ತು, ನಿನಗೆ ಯಾರು ಹೇಳಿದ್ರು ಅಂತ. ಅವ ನನಗೆ ಯಾರು ಹೇಳಲ್ಲ, ಆ ಗಿಡಗಳೇ ನನಗೆ ಹೇಳಾವು ಅಂತ ಹೇಳ್ತಾನೆ. ಗಿಡಗಳೇ ನನಗೆ ಹೇಳಾವಂತ, ಗಿಡಕ್ಕೇನು ಮಾತು ಬರ್ತಾವನು ಹೇಳ್ತಾವಂತ. ಅಕಸ್ಮಾತ್ ಪುರಾಣದಾಗ ಏನಾರು ಹೇಳಿದ್ರೆ ಅಂದ್ರೆ ನೀವೇನಂತೀರಿ, ಇದು ಪುರಾಣ ಅಂದ್ರೆ ಪುಂಡರ ಗೋಷ್ಠಿ, ಸಹಜವಾಗಿ ಅಲ್ಲಗಳ ಬಿಡ್ತೀನಿ ನಾವು. ಪರಂತ ಆತ ಹೇಗದನ್ನು ಅನುಭವ ಮಾಡಿದ ಅಂದ್ರೆ ಆತ ಬರಿತಾ ಇದ್ದಾನೆ, ನಾನು ಆಯಾಯ ಗಿಡಗಳ ಹತ್ರ ಸುಮ್ಮನೆ ಕುಂಡಿರ್ತಾ ಇದ್ದೆ ಅಂತ. ಈ ಒಂದು ಬೇವಿನ ಗಿಡ, ಆ ಗಿಡದ ಕೆಳ ಸುಮ್ಮನೆ ಕುಂಡಿರೋದು, ಲಕ್ಷ್ಯವನ್ನು ಸಂಪೂರ್ಣವಾಗಿ ಆ ಗಿಡಕ್ಕನೆ ಕೊಡೋದು. ಅಂದ್ರೆ ಅದು ಏನ್ ಹೇಳ್ತದ ಅನ್ನೋದನ್ನ ಗಿಡಗಳು ಮಾತಾಡ್ತಾವ, ಮಾತಾಡೋದನ್ನ ಕೇಳಬೇಕು, ಯಾರು ಕೇಳೋ ಶಕ್ತಿ ಬೇಕಲ್ಲ. ಕಬೀರ್ ದಾಸ ಒಂದ್ಸರಿ ಕುಂಬಾರನ ಮನೆ ಮುಂದೆ ಹಾಸಿ ಹೋಗೋ ಕಾಲಕ್ಕೆ ಅವ ಮಣ್ಣಿನ ಮುದ್ದೆಯನ್ನು ಮಾಡಿ ಅವೆಲ್ಲ ತುಳಿದು ಗಡಿಗೆ ಮಾಡ್ಲಿಕ್ಕೆ ಹದ ಮಾಡ್ತಿದ್ದಂತ. ಅವಾಗ ಮಣ್ಣು ಕುಂಬಾರನಿಗೊಂದು ಮಾತು ಹೇಳ್ತಿತ್ತಂತ, ಅದು ಕುಂಬಾರನ ಕೇಳಿಲ್ಲ, ಆದ್ರೆ ಕಬೀರ್ ಕೇಳ್ತದು. ಅದನ್ನ ಕಬೀರ್ ಬರೆದಿಟ್ಟಾನೆ, ಮಾಟಿ ಕಹೆ ಕುಂಭಾರಸು ತೂಕ್ಯಾ ರುಂದೈ ಮೋಯ್, ಏಕದಿನ್ ಐಸಾ ಆವೇಗ ಮೈ ರೋಂದೋಂಗಿ ತೋಯ್. ಇದು ಕಬೀರನ ದೋಹ. ಅದ ಏನು ಬರೀತಾನ ಅಂದ್ರೆ ಅವ ತುಳಿಯುವಂತಹದ್ದನ್ನ ತುಳಿಸಿಕೊಳ್ಳುವಂತಹ ಮಣ್ಣು ಅವನಿಗೆ ಹೇಳ್ತಿತ್ತಂತ. ಏನ್ ಹೇಳ್ತಿತ್ತು, ಮಾಟಿ ಕಹೆ ಕುಂಭಾರಸು ತೂ ಕ್ಯಾ ರುಂದೈ ಮೋಯ್, ನೀ ನನ್ನೇನ್ ತುಳಿತೀಯಪ್ಪ. ಏಕದಿನ್ ಐಸಾ ಆವೇಗ, ಒಂದ್ ದಿವಸ ಹಿಂಗ್ ಬರ್ತದ ನಾನಿನ್ನ ತುಳಿತೀನಿ. ಇದೆಲ್ಲ ನಾವು ಎಲ್ಲಿ ಹೋಗ್ತೀವಿ, ನಮ್ಮೆಲ್ಲ ದೇಹಗಳು ಭೂಮಿಯೊಳಗೆ ಹೋಗ್ತವೆ. ಅದಕ್ಕೆ ಅವ ತುಳಿದ್ರೆ ಆ ಮಣ್ಣಿಗೆ ಏನಾಟ ದಕ್ಕೆ ಎಲ್ಲ ಬರುತ್ತೆ, ಮಣ್ಣು ತುಳಿದ್ರೆ ನೀವು ಉಳಿಯಂಗೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಬ್ಬ ಕುಂಬಾರ ಮಣ್ಣು ತುಳಿಯುವ ಕಾಲಕ್ಕೆ ಮಣ್ಣು ಅವನಿಗೆ ಹೇಳ್ತದ, ಪರಂತು ಕುಂಬಾರ ಕೇಳಿಲ್ಲ ಅದನ್ನ, ಒಬ್ಬ ಸಂತನಿಗೆ ಕೇಳ್ತದ. ಅಂದ್ರೆ ಎಷ್ಟು ಲಕ್ಷ ಸೂಕ್ಷ್ಮ ಇರಬೇಕು. ಜಡವ ಅಂತ ನಾವೇನ್ ತಿಳ್ಕೊಂತೀವಿ, ಅದರಲ್ಲಿ ವಕ್ತೃತ್ವದ ಹೇಳ್ತವೆ ಅವು, ಹೇಳುವಂತ ಸಂದೇಶ ಮೌನ ಸಂದೇಶ ಅವು. ಹಾಗೆ ಲುಕುಮಾನ ಪ್ರತಿಯೊಂದು ವನಸ್ಪತಿಗಳ ಕೆಳ ಕೂತುಕೊಂಡು ತನ್ನ ಸಂಪೂರ್ಣವಾದ ಲಕ್ಷ್ಯವನ್ನೇ ಅವಳಿಗೆ ಕೊಟ್ಟು ಅವು ಏನ್ ಹೇಳ್ತವೆ, ಎಲೆ ಎದಕ್ಕೆ ಉಪಯೋಗ ಬರ್ತದೆ, ತೊಗಟೆ ಎದಕ್ಕೆ ಉಪಯೋಗ ಬರ್ತದೆ, ನೀ ಹೇಳು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಆ ಗಿಡಗಳೇ ಅವನಿಗೆ ಹೇಳ್ಯಾವಂತ. ಇದು ಅವನ ಸ್ವಂತ ಬರೆದಿರ್ತಕ್ಕಂಥ ಅನುಭವ ಇದು. ಅಂದ್ರೆ ಗಿಡಗಳ ಮಾತು ತಿಳಿಬೇಕಾದ್ರೆ ನೀವು ಎಷ್ಟು ಮೌನ ಆಗ್ಬೇಕು. ನಿಮಗ ಮೌನ ಇರುವಂತಂದ್ರೆ ನೀವು ಪಾಟಿ ಮೇಲೆ ಬರೋದರ ಹೇಳ್ತೀರಿ, ಅಥವಾ ಸೊನ್ನೆ ಮಾಡ್ಯಾರ ಹೇಳ್ತೀರಿ. ಅದಕ್ಕೆ ಕಾಷ್ಠ ಮೌನ ಅಂತ ಒಂದು ಮೌನ ಅದ, ಒಂದು ಆಕಾರ ಮೌನ. ಎರಡನೇದು ಏನಪ್ಪಾ ಅಂದ್ರೆ ವಾಚಾ ಮೌನ, ಮೂರನೇದು ಕಾಷ್ಠ ಮೌನ ಅಂತ ಕರೀತ. ಆಕಾರ ಮೌನ ಅಂದ್ರೆ ಸುಮ್ಮನೆ ನೋಡಕ್ ಮುನ್ ಮೌನವಾಗಿ ಕುಂತಂಗ ಅದನ್ನ, ಪರಂತ ಅವ ಮೌನವಾಗಿರಂಗಿಲ್ಲ, ಅವನ ಮನಸ್ಸಿನಾಗ ಏನೇನು ವಿಚಾರ ನಡೆದಿರ್ತಾವ, ಸುಮ್ಮನೆ ಆಕಾರಕ್ಕೆ ಮೌನ ಅಂತ. ಆಮೇಲೆ ನಾವೇನ್ ಮಾಡ್ತೀವಿ, ಕೆಲವು ಮಾತಾಡಂಗಿಲ್ಲ, ಅಷ್ಟೇ ಬರದ್ ಹೇಳ್ತೀವಿ. ಬರೆಯಂಗಿಲ್ಲ ಅಂದ್ರೆ ಸುಮ್ಮನೆ ಚಿಹ್ನೆ ಮಾಡಿರ್ತೇವೆ, ಕರಿಬೇಕಾದ್ರೆ ಬಾ ಅಂತ ಹೇಳ್ತೇವೆ, ನೀರಡಿಕಾದ್ರೆ ಹಿಂಗ್ ಕೊಡು ಅಂತ ಹೇಳ್ತೇವೆ, ಹಸಿವಾದ್ರೆ ಹಿಂಗ್ ಮಾಡ್ತೇವೆ. ಇವೆಲ್ಲ ಮೂಕರ ಭಾಷೆ ಇರ್ತಾವಲ್ಲ, ಅವನ ಉಪಯೋಗ ಮಾಡ್ಕೊಂತೀವಿ ಅವಾಗ ನಾವೆಲ್ಲ. ಅಂದ ಬಳಿಕ ನಮಗ ಮೌನ ಇರಕ್ ಸಾಧ್ಯ ಇಲ್ಲ. ಮೌನ ಯಾವಾಗ ಪೂರ್ಣ ಆಕದಂದ್ರೆ ನಮ್ಮ ಮನಸ್ಸು ವಿಚಾರವನ್ನು ನಿಲ್ಲಿಸಿದಂದ್ರೆ ಅದು ಪೂರ್ಣವಾದ ಮೌನ ಅಂತ. ಬೇರೆ ಯಾವ ವಿಚಾರನೂ ಕೂಡ ಮನಸ್ಸಲ್ಲಿ ಬರಬಾರದು. ಕೇವಲ ಯಾವ ವಸ್ತುವನ್ನು ಕುರಿತು ನಾವು ವಿಚಾರ ಮಾಡ್ತಿರ್ತೀವಿ, ನಮ್ಮ ಲಕ್ಷ ಅಲ್ಲೇ ಇತ್ತು ಅಂದ್ರೆ ಅಲ್ಲಿಂದ ನಾವು ಸಂದೇಶ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ದೇಶದ ಮಹರ್ಷಿಗಳು ಅನೇಕ ಗ್ರಂಥಗಳನ್ನು ಬರೆದಿಟ್ರು. ವ್ಯಾಕರಣ ಶಾಸ್ತ್ರ ಬರೆದ್ರು, ಯೋಗ ಶಾಸ್ತ್ರ ಬರೆದ್ರು, ಆಯುರ್ವೇದ ಶಾಸ್ತ್ರ ಬರೆದ್ರು. ಇವೆಲ್ಲ ಎಲ್ಲಿಂದ ಕಂಡುಹಿಡಿದ್ರು ಅವರು? ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗೆ ತಮಗ ಮನಸ್ಸನ್ನು ಏಕ ಮಾಡಿದರು. ತೇ ಧ್ಯಾನ ಯೋಗಾನುಗತ ಅಪಶ್ಯನ್. ಧ್ಯಾನ ಯೋಗ, ನಮ್ಮ ಮನಸ್ಸು ಚಂಚಲವಾಗಿರೋದ್ರಿಂದ ನಮಗೇನು ತಿಳಿಯಂಗಿಲ್ಲ. ಅದಕ್ಕೆ ಅವರು ಕೇವಲ ಧ್ಯಾನವನ್ನೇ ಮಾಡಿ ತಮ್ಮ ನಿರ್ವಿಕಾರವಾದ ನಿಶ್ಚಲವಾದ ಮನಸ್ಸನ್ನು ಪರಮಾತ್ಮನಿಗೆ ಸಂಬಂಧ ಮಾಡಿದ್ರು. ಅವನ ಜ್ಞಾನ ಎಲ್ಲ ಇವರ ಮನುಷ್ಯನಿಗುಂಟ ಇಳಿದು ಬಂತದ್ದು. ನಾವೆಲ್ಲ ಎಷ್ಟು ಬೆಳಕಿನ ಕೂತ್ಕೊಂಡಿವಲ್ಲ, ಇದು ಕರೆಂಟ್ ಎಲ್ಲಿಂದ ಬರ್ತದೆ? ನಿಮ್ಮ ಊರಿನ ಪವರ್ ಹೌಸ್ ಇಂದ ಬರ್ತದೆ. ಅದಕ್ಕೆ ಎಲ್ಲಿಂದ ಬರ್ತದೆ? ಅದು ಎಲ್ಲಿ ಹುಡ್ತದ ಅಲ್ಲಿಂದ ಬರ್ತದೆ. ಪರಂತ ಅದು ಇಲ್ಲಿವರೆಗೆ ಬಂದು ಮುಟ್ಲಿಕ್ಕೆ ಏನು ಸಂಬಂಧ ಅಂದ್ರೆ ಅದು ವೈರ್ ಸಂಬಂಧ ಅದ. ನೀವು ವೈರ್ ಕಟ್ ಮಾಡಿ ಬಲ್ ಬಿಟ್ಟು ಅನ್ಕೊಂಡ್ರಿ ಬೆಳಕ್ ಬರ್ತದ? ಬೆಳಕ್ ಸಾಧ್ಯ ಇಲ್ಲ ಅಂತ ಅಂದ್ರೆ ಅದಕ್ಕೆ ನಿರಂತರ ಸಂಬಂಧ ಇರಬೇಕು. ಅಂದ್ರೆ ನಿರಂತರ ಬೆಳಕ್ ಸಿಗಲಕ್ಕೆ ಸಾಧ್ಯ ಆಗ. ಅಕಸ್ಮಾತ್ ಎಲ್ಲಿಯಾದ್ರೆ ಸ್ವಲ್ಪ ಕಲೆಕ್ಷನ್ ಲೂಸ್ ಆಯ್ತು ಅಂದ್ರೆ ನಿಮಗೆ ಬೆಳಕ್ ಬಂದಾಗಿಬಿಡುತ್ತೆ. ಅಂದ್ರೆ ಅಷ್ಟೊಂದು ಸೂಕ್ಷ್ಮವಾಗಿ ಏಕಾಗ್ರವಾದ ಮನಸ್ಸನ್ನು ಮಾಡಿ ಪರಮಾತ್ಮನಿಗೆ ಲಕ್ಷ್ಯ ಕೊಟ್ಟಾಗ ಎಲ್ಲಾ ಜ್ಞಾನವನ್ನು ಪರಮಾತ್ಮನಿಂದ ಕಂಡಿಡಿದ್ರು. ಪಾಣಿನಿ ಮಹರ್ಷಿ ಬರೀತಾರೆ, ಪರಮಾತ್ಮನ ಡಮರು ಧ್ವನಿಗಳಿಂದ ವ್ಯಾಕರಣ ಶಾಸ್ತ್ರ ಬರೆದನ. ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಏತದ್ ವಿಮರ್ಶೆ ಶಿವಸೂತ್ರ ಜಾಲಂ ಅಂತ ಬರೀತಾನ. ಪರಮಾತ್ಮ ನೃತ್ಯವನ್ನು ಮಾಡುವಾಗ ಆತ ತನ್ನ ಡಮರುವನ್ನು ಬಾರಿಸ್ತಾನೆ, ಆ ಡಮರುವಿನ ಶಬ್ದಗಳಿಂದ ಆತ ವ್ಯಾಕರಣ ಶಾಸ್ತ್ರವನ್ನು ಬರೆದ ಅಂತ. ಅಂದ್ರೆ ಎಷ್ಟು ಸೂಕ್ಷ್ಮದ ಧ್ವನಿಗಳಿಂದ ನಾವು ಅಕ್ಷರಗಳನ್ನು ತೆಗೆಯಬೇಕಾದ್ರೆ ಬಹಳ ಕಷ್ಟ ಅದು. ಅಂದ್ರೆ ನಮ್ಮ ಪ್ರಾಚೀನ ಋಷಿ ಮಹರ್ಷಿಗಳ ಬುದ್ಧಿ ಎಷ್ಟು ಸೂಕ್ಷ್ಮ ಆಗಿತ್ತು ಅಂತ ಕೇಳಿದ್ರೆ ಅಷ್ಟು ಸೂಕ್ಷ್ಮ ಆಗಿತ್ತು ಅಂತ ತಿಳ್ಕೊಂಡು ಅವರು ಕಲ್ಲಿನ ಮಾತು ತಿಳ್ಕೊಂತಿದ್ರು, ಗಿಡದ ಮಾತು ಅವ್ರಿಗೆ ತಿಳಿತಾ ಇತ್ತು, ಮಣ್ಣಿನ ಮಾತು ಅವ್ರಿಗೆ ತಿಳಿತಾ ಇತ್ತು. ಅಂದ ಬಳಿಕ ನಮ್ಮ ಬುದ್ಧಿಯನ್ನು ನಾವು ಎಷ್ಟು ಸೂಕ್ಷ್ಮ ಮಾಡ್ಕೊಂತ ಹೋಗ್ತೀವಿ ಅದಕ್ಕೆ ನಾವು ವಿಜ್ಞಾನ ಅಂತ ಕರಿತೇವೆ. ಸಾಮಾನ್ಯವಾಗಿ ಸ್ಥೂಲವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೆದ್ರೆ ಅದನ್ನು ಇನ್ನೂ ಆಳವಾಗಿ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡ್ಕೊಂತ ಹೋದ್ರೆ ಅದು ವಿಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ ಪ್ರತಿಯೊಂದು ದರ್ಶನ ಗ್ರಂಥಗಳಲ್ಲಿ ರೇಣುಕರು ಬರೆದಿರ್ತಕ್ಕಂಥ ಈ ಸಿದ್ಧಾಂತ ಶಿಖಾಮಣಿ ಯೋಗ ಜಡ ಅನ್ನುವಂತಹ ವಿಚಾರಣೆ ಹೇಳಂಗಿಲ್ಲ. ಅವರು ಎಲ್ಲವೂ ಚೇತನ ಅದ, ಆದರೆ ಕೆಲವೊಂದು ಸುಪ್ತ ಚೇತನ ಅದವ, ಕೆಲವೊಂದು ಗುಪ್ತ ಚೇತನ ಅದವ, ಕೆಲವು ಚೇತನ ಪ್ರಕಟವಾಗಿದ್ದಾವೆ. ಅದಕ್ಕಾಗಿನೇ ಕಾಳಿದಾಸನು ಕೂಡ ತನ್ನ ಕುಮಾರ ಸಂಭವದಲ್ಲಿ ಬರೀತಾನೆ, ಪಾರ್ವತಿ ಗಿಡಗಳನ್ನ ತನ್ನ ಮಕ್ಕಳಂತೆ ನೀರಾಕಿ ಜೋಪಾನ ಮಾಡ್ತಿದ್ಲು. ಅಂದ್ರೆ ಆಕೆ ಮಕ್ಕಳಂತೆ ಜೋಪಾನ ಮಾಡ್ತಂತ ಒಬ್ಬ ದೇವರ ಕಡೆಯಿಂದ ಅದನ್ನು ಬರಿಸಾರಪ್ಪ ಅಂದ ಬಳಿಕ ಇವತ್ತನ್ನು ಕೂಡ ನಮ್ಮ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮಾತಿಳಿಸ್ತಾರ. ಬಹಳಷ್ಟು ಜನರು ನಮ್ಮ ಮಕ್ಕಳಿಲ್ಲ ಅಂದ ಬಳಿಕ ನಮ್ಮ ಗತಿನ ಇಲ್ಲ ಅನ್ನುವಂತ ಚಿಂತೆಯೊಳಗೆ ನೂರಾರು ಉಪಾಯಗಳನ್ನು ಮಾಡ್ತಾರೆ, ಏನೇನು ಮಾಡ್ತಾರೆ, ಆದರೂ ಕೂಡ ಕೊನೆಗೆ ಮನಸ್ಸಿಗೆ ನೆಮ್ಮದಿ ಸಿಗದಲ್ಲ ಅವ್ರಿಗೆ. ಅದಕ್ಕೆ ನಿಮಗೆ ಮಕ್ಕಳಾಗದೇ ಹೋದ್ರೆ ನಿಮ್ಮ ಮನೆಯ ಮುಂದಾಗಲಿ ಅಥವಾ ಯಾವುದೇ ಒಂದು ಸ್ಥಾನ ಒಂದು ಗಿಡವನ್ನು ಹಚ್ಚಿ ಅದನ್ನು ಪ್ರೀತಿಯಿಂದ ಬೆಳೆಸಿದ್ರೆ ಅದು ನಿಮ್ಮ 10 ಮಕ್ಕಳಿಗೆ ಸಮಾನವಾಗಿರುವಂತಹ ಒಂದು ಒಂದು ಶಕ್ತಿಯನ್ನ ಒಂದು ಸ್ವಾಸ್ಥ್ಯವನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ರಕ್ತ ರೇತಸ್ಸಿನಿಂದ ಹುಟ್ಟಿರ್ತಕ್ಕಂಥ ಮಗ ಸಮಾಜಕ್ಕೆ ಏನು ಕೊಡ್ತಾನೋ ಏನು ಗುರುತಿಲ್ಲ, ಅದು ಸಮಾಜದಿಂದ ತೋಳ್ಲಿಕ್ಕೆ ಅಪೇಕ್ಷೆ ಮಾಡ್ತಾ ಹೊರತಾಗ ಸಮಾಜಕ್ಕೆ ಕೊಡುವಂತ ವಿಚಾರದ ಮಕ್ಕಳು ಸಿಗೋದು ಬಹಳ ಕಷ್ಟ ಆಗ್ತವೆ. ಪರಂತು ಮಕ್ಕಳಿಲ್ಲ ಅಂತ ತಿಳ್ಕೊಂಡು ದುಃಖಿಸುವ ಕಾರಣ ಇಲ್ಲ. ಆ ಮಾತನ್ನ ಪಾರ್ವತಿ ಮೊದಲೇ ಮಾಡಿದ್ರು, ಇನ್ನು ಮಕ್ಕಳ ಯಾವಕ್ಕಿಂತ ಮೊದಲು ಈ ಗಣಪ ಈ ಷಣ್ಮುಖ ಹುಟ್ಟೋಕ್ಕಿಂತ ಮೊದಲು ಬೋತೇಕ ಆಕೆ ಏನ್ ಮಾಡಿದ್ರು ಅಂದ್ರೆ ಗಿಡನೇ ಮಕ್ಕಳನ್ನು ತಿಳ್ಕೊಂಡಿತು. ಇನ್ನೊಂದು ಆಶ್ಚರ್ಯ ಅಂದ್ರೆ ಯಾರಿಗೆ ಮಕ್ಕಳಾಗಿರಂಗಿಲ್ಲ ಅವರಿಗೆ ಗಿಡದ ಪೂಜೆ ಮಾಡಕ್ ಹೇಳ್ತಾರೆ. ಬನ್ನಿ ಗಿಡದ ಪೂಜೆ ಮಾಡು, ಬಿಲ್ ಗಿಡದ ಪೂಜೆ ಮಾಡು ಅಂತ ಹೇಳ್ತಾರೆ. ನಾವೇನ್ ತಿಳ್ಕೊಂತೀವಿ, ವ್ಯಂಗ್ಯವಾಗಿ ಮಾತಾಡ್ತೀವೇನು, ಗಿಡಕ್ಕೆ ಸುತ್ತಿರು ಮಕ್ಕಳು ಆಗ್ತಾವೇನು. ಹಾಗಾದ್ರೆ ಲಗ್ನ ಯಾಕೆ ಆಗ್ಬೇಕು, ಸುಮ್ಮನೆ ಗಿಡಕ್ಕೆ ಸುತ್ತಾಡ್ಕೊಂತ ಹೋಗ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ವ್ಯಂಗ್ಯವಾಗಿ ಮಾತಾಡುವಂತರು ಬಹಳ ಜನ ಅದಾರ. ಪರಂತು ನಮ್ಮ ಪ್ರಾಚೀನವಾಗಿ ಬಂದಿರುವಂತ ಏನು ಆಚರಣೆಗಳಾವಲ್ಲ ಅವಕ್ಕೆಲ್ಲ ನಾವು ಮೂಢನಂಬಿಕೆ ಅಂತ ಕರಿತೇವೆ. ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆಗಳು. ಅದರೊಳಗೆ ಏನು ಮೂಲ ತತ್ವ ಅಡಗಿದೆ ಅದನ್ನ ತಿಳ್ಕೊಳ್ಳುವಂತಹ ಮಾತದಲ್ಲಿ. ಅದಕ್ಕೆ ಅವ್ರೇನ್ ಹೇಳಿದ್ರು, ನಿನಗೆ ಮಕ್ಕಳಿಲ್ಲ ಅಂದ ಬಳಿಕ ಒಂದು ಬನ್ನಿ ಗಿಡಕ್ಕೆ ನೀನು ಯಾರೋ ಕಾಣಲಾರದಂಗೆ ನಸಿಕೆಯಲ್ಲಿ ಹೋಗಿ ಅದಕ್ಕೆ ನೀರ್ ಹಾಕಿ ಅದಕ್ಕೆ ಪೂಜೆ ಮಾಡಿ ಬಾ ಅಂತ ತಿಳ್ಕೊಂಡು ಹೇಳಿದ್ರೆ ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ಭಾವನಾದೊಳಗೆ ಮನುಷ್ಯನಿಗೆ ಸಂತತಿ ಆಗ್ಲಿಕ್ಕೂ ಕೂಡ ಸಾಧ್ಯ ಇದೆ. ಅದ್ರ ಜೊತೆ ಒಂದು ಸಂತತಿ ಆಗದೆ ಹೋದ್ರೆ ಒಂದು ಗಿಡವನ್ನ ಮಗನಂತೆ ಪೂಜಿಸುವಂತಹ ಪ್ರೀತಿಸುವಂತಹ ಒಂದು ಭಾವನೆ ಬರಲಿ ಅನ್ನೋ ಸಲುವಾಗಿ ಇಂತಹ ವಿಜ್ಞಾನವನ್ನ ಅದರಲ್ಲಿ ಅಡಗಿಸಿಟ್ಟುಕೊಂಡ್ಬರ್ತಾ ಇದ್ದ. ಅದಕ್ಕಾಗಿ ನಮ್ಮ ಪ್ರಾಚೀನ ಏನು ಪರಂಪರೆಯಲ್ಲಿ ಬರತಕ್ಕಂತಹ ನಂಬಿಕೆಗಳದಾವೆ ಅವಕ್ಕೆ ನಾವು ಮೂಢನಂಬಿಕೆ ಅಂತ ತಿಳ್ಕೊಂಡು ಸಹಜವಾಗಿ ಅಲ್ಲಗಳಿಲಿಕ್ಕೆ ಹೋದ್ರೆ ಅದು ನಮ್ಮ ಅಜ್ಞಾನವನ್ನೇ ಪ್ರದರ್ಶನ ಮಾಡಿದಂತೆ ಹೊರತಾಗಿ ಅದನ್ನ ಬಹಳ ದೊಡ್ಡ ತಿಳ್ಕೊಂಡವರು ಅಂತ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕಾಗಿನೇ ಪ್ರಪಂಚದೊಳಗೆ ಬಹಳಷ್ಟು ವಿಜ್ಞಾನ ಅಡಿಕೊಂಡಿದೆ. ಅದನ್ನ ತಿಳ್ಕೊಳ್ಳುವಂತ ಸಾಮರ್ಥ್ಯ ಇವತ್ತು ನಮ್ಗೆ ಏನಾಗಿದೆ ಇಲ್ಲ. ಯಾಕಂದ್ರೆ ನಮ್ಮ ಬುದ್ಧಿಯಲ್ಲಿ ಅದನ್ನ ವಿಚಾರ ಮಾಡಂಗಿಲ್ಲ, ಅಷ್ಟು ಆಳವಾಗಿ ಹೋಗಂಗಿಲ್ಲ ನಾವು. ಬರೇ ಪಲ್ಲವಕ್ರಾಯಿ ಪಾಂಡಿತ್ಯ ಅಂತ ಹನುಮಂತ ಸಾಗರವನ್ನು ದಾಟಿದ. ಅದು ಎಷ್ಟು ಉದ್ದದ ಅನ್ನೋದಷ್ಟು ಹನುಮಂತಿಗೆ ಗುರುತು, ಆದ್ರೆ ಎಷ್ಟು ಆಳದ ಅನ್ನೋದು ಹನುಮಂತನಿಗೆ ಗುರುತಾಗಲಿಲ್ಲ. ಆದರೆ ಆಪಾತಾಲ ನಿಮಗ್ನ ಪೀವರತನು ಜಾನಾತಿ ಮಂದಾರಾಚಲ ಅಂತಾರ. ಅಂದ್ರೆ ಸಮುದ್ರದ ತಳದವರೆಗೆ ಹೋಗಿರುವಂತ ಏನು ಮಂದಾರ ಪರ್ವತ ಅದ, ಅದು ಇದೆಷ್ಟು ಆಳ ಅದನ್ನು ಅದಕ್ಕೆ ಗುರುತಾಗ್ತಾ ಹೊರತಾಗಿ ಮೇಲೆ ಮೇಲೆ ಹೋಗಿರ್ತಕ್ಕಂಥ ಗುರುತಾಗೋದಿಲ್ಲ ಅಂತ. ಅದಕ್ಕಾಗಿ ನಮ್ಮ ಬುದ್ಧಿ ಏನು ನಾವು ಬಹಳಷ್ಟು ಸೂಕ್ಷ್ಮಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ನಾವೇನು ಮಾಡಿವೆ ಅಂದ್ರೆ ನಮ್ಮ ಬುದ್ಧಿಯನ್ನ ಮೇಲೆ ಮೇಲೆ ಮೇಲಿನ ಮೇಲೆ ಅಷ್ಟೇ ವಿಚಾರ ಮಾಡ್ತೀವಿ, ಮೇಲಿನ ಮೇಲೆ ವಿಚಾರ ಮಾಡ್ತೀವಿ, ಆಳವಾಗಿ ಇಳಿಲಿಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಯಾವಾಗ ಮನುಷ್ಯ ಆಳವಾಗಿ ಇಳಿಬೇಕಾಗ್ತದೆ ಅವಾಗ ಅವನು ವಿಚಾರ ಮೌನ ಆಗ್ಬೇಕಾಗ್ತದೆ, ಅವನ ವಾಣಿ ಮೌನ ಆಗ್ಬೇಕಾಗ್ತದೆ. ಏಕಾಂತದಲ್ಲಿ ಆತ ಸಾಧನೆ ಮಾಡಿದಾಗ ಮನಸ್ಸಿನಲ್ಲಿ ಒಂದು ಮೇಧಾಶಕ್ತಿ ಪ್ರಾಪ್ತ. ಅದಕ್ಕನ ಋತಂಬರ ಪ್ರಜ್ಞಾ ಅಂತ ಕರೀತ. ಅಂದ್ರ ಕಾಣದಿರುವಂತಹ ತತ್ವವನ್ನು ಕಾಣುವಂತಹ ಶಕ್ತಿಯಲ್ಲಿ ಬರ್ತದೆ. ಕೇಳದಿರುವಂತಹ ಈ ವಾಣಿಯ ಮಾತುಗಳನ್ನು ನಮಗೆ ಕೇಳುವಂತಹ ಶಕ್ತಿ ನಮಗೆ ಪ್ರಾಪ್ತ. ಅದಕ್ಕೆ ಹಿಂದಿನ ಕಾಲಕ್ಕೆ ಈಗೇನೆಲ್ಲ ಶಾಸ್ತ್ರ ನಮ್ಮ ದೇಶದಲ್ಲಿ ಬಂದು ಮೊಟ್ಟ ಮೊದಲ ಶಾಸ್ತ್ರ ಏನಿರಲಿ ಕೇವಲ ಮೌನ ಇತ್ತು. ಉಪದೇಶ ಮಾಡೋರು ಮೌನ, ಕೇಳೋರು ಮೌನೆ. ನಿಮಗೆ ಆಶ್ಚರ್ಯ ಅನಿಸ್ತಾ ಅವ್ರು ಮೌನವಾಗಿ ಹ್ಯಾಂಗ್ ಹೇಳ್ತಿರ್ಬೇಕು, ಇವ್ರು ಮೌನವಾಗಿ ಹ್ಯಾಂಗ್ ಕೇಳ್ತಿರ್ಬೇಕು. ಅದಕ್ಕೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರೀತಾರೆ, ವೃದ್ಧಾ ಶಿಷ್ಯಾ ಗುರುರ್ ಯುವ ಗುರುಸ್ತು ಮೌನ ವ್ಯಾಖ್ಯಾನಂ ಶಿಷ್ಯ ಸುಚ್ಛಿನ್ನ ಸಂಶಯ. ಅನೇಕ ಮಹರ್ಷಿಗಳು ಸನಕ ಸನಂದನ ಮುಂತಾದ ಋಷಿಗಳು ತಪಸ್ಸು ಮಾಡಿಕೊಂಡು ಕುಳಿತುಕೊಂಡು ಅವರ ಮನಸ್ಸಿನಲ್ಲಿ ಸಂಶಯ ಬಂತಂತ. ಏನು ದ್ವೈತನೋ ಅದ್ವೈತನೋ, ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥ ಸಂಶಯ ಬಂದಾಗ ಜಗತ್ತಿಗೆ ಉಪದೇಶ ಮಾಡುವಂತ ಮಹರ್ಷಿಗಳ ಮನಸ್ಸಲ್ಲಿ ಸಂಶಯ ಬಂದ್ರೆ ಅದನ್ನು ದೂರ ಮಾಡಬೇಕು ಯಾರು? ಅವಾಗ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನೇ 8 ವರ್ಷದ ಬಾಲಕನಾಗಿ ದಕ್ಷಿಣಾಮೂರ್ತಿ ಒಂದು ಅವತಾರ ಶಿವಂದದ ಅವತಾರ ತೆಗೆದುಕೊಂಡು ಬಂದಂತ ನೈಮಿಷಾರಣ್ಯದಲ್ಲಿ. ಎಲ್ಲಾ ಮಹರ್ಷಿಗಳು ಕೆಳಕೂತ್ಕೊಂಡಿದ್ರು, ಇವ ವಟವೃಕ್ಷದ ವೇದಿಕೆ ಮೇಲೆ ಹೋಗಿ ಕೂತ್ಕೊಂತಾನೆ. ಶಿಷ್ಯ ವೃದ್ಧ, ಶಿಷ್ಯರೆಲ್ಲ ವೃದ್ಧರದಾರ, ಅವರು 100,000 ವರ್ಷ ವಯಸ್ಸಾದವರದಾರೆ. ಗುರುರ್ ಯುವ, ಗುರುವಾದವನು ಸಣ್ಣವ 8 ವರ್ಷದವದಾನೆ. ಅವ ಉಪದೇಶ ಹೇಗೆ ಮಾಡಿದ ಅಂದ್ರೆ ಗುರುಸ್ತು ಮೌನ ವ್ಯಾಖ್ಯಾನಂ, ಅವ ಮೌನವಾಗಿ ಹೇಳಿದಂತ ಅವರು ಮೌನವಾಗಿ ತಿಳ್ಕೊಂಡ್ರು. ಪರಮಾತ್ಮ ಅಲ್ಲಿಂದ ಅವ್ರು ನಿಸ್ಸಂದೇಹ ಮಾಡಿ ಹೋಗ್ಬಿಟ್ಟ ಅಂತಕ್ಕಂಥ ಒಂದು ಕಥೆ ಬರ್ತದೆ. ನಿಮ್ಗೆ ಅನ್ಬೋದು ಇದು ಹೆಂಗ ಸಾಧ್ಯದ, ಮೌನ ಹೆಂಗ ಸಾಧ್ಯದ? ಯಾಕಂದ್ರೆ ಇವತ್ತ ಮಾತಾಡಿದ ಮಾತ ಕೇಳಂಗಿಲ್ಲ ಅಂತ ತಿಳ್ಕೊಂಡು ನಾವು ಮತ್ತೆ ಲೌಡ್ ಸ್ಪೀಕರ್ ಹಚ್ಚಬೇಕಾಗಿದೆ ಇವತ್ತು. ಇಲ್ಲಿ ನಾವು ಮಾತಾಡಿದ ಮಾತು ಕೇಳಂಗಿಲ್ಲ. ಈಗ ಮೊದಲು ಲೌಡ್ ಸ್ಪೀಕರ್ ಇರೋಕ್ಕಿಂತ ಮೊದಲು ಹೆಂಗ್ ಕೇಳ್ತಿದ್ದು ಅವಾಗ ಈ ಲೈಟ್ ಬರೋಕ್ಕಿಂತ ಮೊದಲು ನಿಮ್ ಚಿಮಣದಾಗ ಕಾಣ್ತಿದ್ದಿಲ್ಲ ಕಣ್ಣು ಕಾಣಿಸ್ತಿತ್ತು. ಈಗ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ? ಯಾಕೆ ಕಾಣಂಗಿಲ್ಲ ಅಂದ್ರೆ ಈ ಪ್ರಬಲವಾದ ಪ್ರಕಾಶದೊಳಗ ನಿಮ್ಮ ನೇತ್ರದ ತೇಜ ಅದು ಕುಂತ ಹೋಗ್ತದೆ. ಅದಕ್ಕೆ ಪಕ್ಷಿಗಳಿಗೆ ಲೈಟಿನ ಜರುರತ್ ಇಲ್ಲ. ಅವಕ್ಕೆ ಪಶುಗಳಿಗೆ ಪಕ್ಷಿಗಳಿಗೆ ಕತ್ಲ ಬಿಡಿ, ಎಲ್ಲಾದ್ರೂ ಹೋಗಿ ಬರ್ತಾವ, ಎಲ್ಲ ಕಾಣಿಸ್ತಾವ. ಅವಕ್ಕೆ ನಿಮಗ್ ಕಾಣಂಗಿಲ್ಲ. ಯಾಕಂದ್ರೆ ನಿಮಗೂ ಒಂದ್ ಕಾಲಕ್ಕೆ ಕಾಣುತ್ತಿತ್ತು, ಈಗ ಕಾಣಂಗಿಲ್ಲ. ಯಾಕಂದ್ರೆ ಬಹಳ ಬೆಳಕಿನ ಕುತ್ಕೊಂಡಿರಲ್ಲ, ಅದಕ್ಕೆ ನಿಮ್ಮ ಸ್ವಂತ ಪ್ರಕಾಶ ಅನ್ನುವಂತ ಅದ್ರ ಮುಂದೆ ಅಡಗಿ ಹೋಗಿದೆ ಅಂತ. ಅದಕ್ಕಾಗಿ ನಮ್ಮ ಒಂದಿರುವಂತಹ ಶಕ್ತಿಯನ್ನ ನಾವು ವಿಚಾರ ಮಾಡಿದ ಹೋಗಿರೋದ್ರಿಂದ ಅದು ಇದ್ದದನ್ನು ಕೂಡ ನಾವು ತಿಳ್ಕೊಳ್ಲಿಕ್ಕೆ ಇವತ್ತು ಅಸಮರ್ಥರಾಗ್ತಾ ಬರ್ತಾ ಇದೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂದ್ರೆ ನಮ್ಮ ಶಕ್ತಿಯನ್ನ ಕುಂದಿರುವಂತಹ ಏನು ಶಕ್ತಿ ಅದ, ಮಾನಸಿಕ ಶಕ್ತಿ, ಅದನ್ನ ಮತ್ತೆ ವಿಕಾಸ ಮಾಡ್ಕೋಬೇಕಾದಾಗ ನಾವು ಮತ್ತೆ ಮೌನ ಆಗ್ಬೇಕು. ನಮ್ಮ ವಾಣಿ ಮೌನ ಆಗ್ಬೇಕು, ನಮ್ಮ ಬುದ್ಧಿ ಮೌನ ಆಗ್ಬೇಕು. ಇದನ್ನು ಒಬ್ಬ ವಿಜ್ಞಾನಿ, ವಿದೇಶಿ ವಿಜ್ಞಾನಿ ಪ್ರಯೋಗ ಮಾಡಿದಂತ. ಒಂದು 21 ಜನ ತನ್ನ ಶಿಷ್ಯರನ್ನ ಕರೆದಂತ, ನಾನು ನಿಮಗೆ ಮೌನವಾಗಿ ಉಪದೇಶ ಮಾಡ್ತೇನೆ, ನೀವು ಅದನ್ನ ಕುಂತು ಕೇಳಬೇಕು. ಪರಂತು ನೀವು ಆ ಕೋಲಿಯೊಳಗೆ ಬಂದ ಬಳಿಕ 21 ದಿವಸ ಯಾರು ಎಲ್ಲಿ ಹೊರಗೆ ಹೋಗುವಂಗಿಲ್ಲ, ಎಲ್ಲಾರು ಸುಮ್ಮನೆ ಇರಬೇಕು. ನೀವು 21 ಜನ ಇದ್ರೂ ಕೂಡ ನಾವೊಬ್ಬನೇ ಜನಂತ ನಿಮ್ಮನ್ನು ಭಾವನೆ ಇರಬೇಕು. ಮತ್ತೊಬ್ಬ ನನ್ನ ಮಗ್ಲದಾನ ಅನ್ನುವಂತ ಕಲ್ಪನೆ ನೀವು ಬರಬಾರ್ದು. ಕಲ್ಪನಾ ಬಂತಂದ್ರೆ ನೀವು ಎದ್ದು ಹೋಗ್ಬಿಡ್ರಿ ಅಂತ ಹೇಳ್ತಾನ. ಅವಾಗ ಅವ ದಿನಾಲು ಬಂದು ಕುಂಡ್ರ ಒಂದು ಮೂಲೆಯಾಗ. ಆಮೇಲೆ ಎದುರಿಗೆಲ್ಲ ಜನ ಅವರೆಲ್ಲ ಶಿಷ್ಯರು ಕೂತ್ಕೊಂಡಿರ್ತಾ ಇದ್ರು. ಅವ ಅವ್ರಿಗೆ ಹೇಳಿಬಿಟ್ಟಿದ್ ನಿಮಗೇನು ಕೇಳಬೇಕಾಯ್ತು ನೀವು ಮನಸ್ಸಿನಾಗೆ ಕೇಳ್ರಿ, ನಾ ನಿಮಗೆ ಪ್ರಶ್ನೆ ಗೊತ್ತ, ನಾನು ಮನಸ್ಸಿನಾಗೆ ಹೇಳ್ತೀನಿ ಅಂತ ಹೇಳಿದ. ಅವರು ಬಂದು ಕುಂಡಿರ್ತಾ ಇದ್ರು, ಅಲ್ಲೇ ಕುಂಡಿರ್ತೀರಿ. ಒಂದ್ ದಿನ ಒಂದ್ ತಾಸು ಬಂದು ಕುಂಡಿರ್ತಿದ್ದ. ಆದ 20 ದಿವಸ ಕಳಿಯೊಳಗ 20 ಜನರು ಹೊರಗೆ ಹೋಗಿದ್ರು. ಅವರು ಇದೇ ನಮಗೆ ತಿಳಿಯಂಗಿಲ್ಲ ಬಿಡಪ್ಪ ಅಂತ ಹೇಳ್ಕೊ. ಕಡೆಗೆ ಒಬ್ಬನೇ ಉಳಿದದ್ದ, ಅವನಿಗೆ ಅವರು ಮೌನವಾಗಿ ಉಪದೇಶ ಮಾಡಿದ್ರು. ಅಂದ್ರೆ ಹೆಂಗ್ ಕೇಳ್ತು ಅಂದ್ರೆ ಎಷ್ಟು ಶಾಂತ ಶಾಂತ ವಾತಾವರಣ ಇರ್ತೋ ಅಷ್ಟು ಸೂಕ್ಷ್ಮ ಶಬ್ದ ನಮಗೆ ಕೇಳಕ್ ಸಾಧ್ಯ. ಈಗಿಷ್ಟೆಲ್ಲ ಎಲ್ಲಾ ಕಡೆ ಮೈ ಕಚ್ಚಿ ಎಲ್ಲಾ ಕಡೆ ಒದರಿಸೋ ಕಾಲಕ್ಕೆ ಎಲ್ಲಾದ್ರೂ ಒಂದು ನಾಯಿ ಒದರಿಸ ನಿಮ್ಗೆ ಕೇಳ್ತಾನೆ? ಕೇಳಂಗಿಲ್ಲ. ಅವೆಲ್ಲ ಮೈಕ್ ಬಂದ್ ಮಾಡಿ ರಾತ್ರಿ ನಿಶ್ಶಬ್ದ ಆದಾಗ ಎಲ್ಲೋ ಊರ ಹೊರಗೊಂದು ನಾಯಿ ಒದರೆ ನಿಮ್ಗೆ ಕೇಳ್ತದ. ಅದು ಆದ್ರೆ ಈಗ ಒದರ್ತದೆ ನಿಮಗೆ ಕೇಳಂಗಿಲ್ಲ. ಅದು ಯಾಕೆ ಕೇಳಂಗಿಲ್ಲ? ಈ ಹೊರಗಿನ ಶಬ್ದಗಳು ಬಹಳ ಇರೋದ್ರಿಂದ ಆ ಸೂಕ್ಷ್ಮವಾದ ಶಬ್ದ ನಮಗೆ ಕೇಳಂಗಿಲ್ಲ. ಪುರಾಣ ನಡೆದದ, ಪ್ರವಚನ ನಡೆದದ, ಹೇಳಕತ್ತಾರ ಘನವಾದ ತತ್ವಗಳನ್ನ ಇವ ಅಲ್ಲೇ ನಿದ್ದೆ ಎತ್ತು ಬಿಡ್ತು. ನನಗೆ ನಿದ್ದೆ ಎತ್ತು ಬಿಡ್ತು. ನಿದ್ದೆ ಎತ್ತಿದ್ರೆ ಚಲೋ ಇತ್ತು, ಆದ್ರೆ ಒಂದು ಕನಸು ಬಿತ್ತ ಅವನಿಗೆ, ಕನಸು ಬಿತ್ತ ಅವನಿಗೆ. ಆ ಕನಸಿನಾಗ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಅವ ಅಂಗಡಿಯಾಗ ಹೋಗಿ ವ್ಯಾಪಾರ ಮಾಡ್ತಿದ್ದವ. ನೋಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡಾನೆ, ಪರಂತ ಅಲ್ಲಿ ಹೋಗಿ ಕೂತಾನಾಗಿಲ್ಲ. ಮನಸ್ಸು ಒಂದು ಅಲ್ಲಿ ಹೋಗಿಬಿಡೋದು, ಸೂಕ್ಷ್ಮ ಸೇರಿಲ್ಲ, ಸ್ಥೂಲ ಸೇರಿಲ್ಲ, ಸುಮ್ಮನೆ ಬಿದ್ದು ಬಿಡೋದು. ಅದು ಖಾಲಿ ಚೀಲ ಹೆಂಗ್ ಬಿದ್ದಿರ್ತದ? ಹಂಗ ಮುಂದ್ ಕುಂತವನ ಡುಬ್ಬದ ಮೇಲೆ ತಲೆ ಹಾಕೊಂಡು ಅವ್ ಮುಂದ್ ಕುಂತ ಸ್ವಲ್ಪ ಗಟ್ಟಿಮುಟ್ಟಿ ಮನುಷ್ಯ ಇದ್ದ ಹೋಲ್ಬಿಟ್ಟು ನಿದ್ದೆ ಮಾಡಕತ್ತೆ ಮಾಡ್ಲಿ ಅಂತ ತಿಳ್ಕೊಂಡು ಅವ್ನು ಲಕ್ಷ ಇಕ್ಕಡಿದ ಏಕಾಗ್ರ. ಅವನು ಅವನ್ ಡುಬ್ಬದ ಮೇಲೆ ತಲೆ ಇಟ್ಟದು ಗುರ್ತಿಲ್ಲ. ಇವನಿಗೆ ಇವ ಇಷ್ಟ ಏಕಾಗ್ರವಾಗಿ ಕೇಳ್ತಾನ, ಅವನ ಅಂಗಡಿ ಹೋಗ್ಬಿಟ್ಟನ. ಅಂಗಡಿ ಹೋಗಿ ಕುಂತಾಗ ಒಂದ್ 4-5 ಗಿರಾಕ್ ಬಂದ ಚಲೋ ಬಟ್ಟೆ ಖರೀದಿ ಮಾಡಕ. ಈ ಬಟ್ಟೆ ಹಂಗ, ಆ ಬಟ್ಟೆ ಹಂಗ ಎಲ್ಲ ಕೇಳ್ತಾರ. ಅವೆಲ್ಲ ತಾನ್ ತಾನ್ ತೆಗದ್ ತೆಗದೆಲ್ಲ ತೋರಿಸ್ತಾ ಇದ್ದ. ಅವ್ರ ಬಟ್ಟೆ ಬೆಲೆ ಕೇಳಿದ್ರೆ, ಈ ಬಟ್ಟೆ ಹಂಗಪ್ಪ, ಇದು ನಮಗೆ ಒಪ್ಪಿಗೆ ಆಗ್ಯದ, ನಾವು ತೋಬೇಕಾಗ್ಯದ. ಅವ ಅಂದ, ಇದು 50 ರೂಪಾಯಿ ಮೀಟರ್. ವ್ಯಾಪಾರಿಗಳ ಮೇಲೆ ಒಮ್ಮೆ ನಮ್ಗೆ ವಿಶ್ವಾಸನ ಆಗಂಗಿಲ್ಲ, ಎಷ್ಟು ಕಡಿಮೆ ಹೇಳೋರು ಹೆಚ್ಚು ಹೇಳೋರು. ಅದಕ್ಕೊಮ್ಮೆಲೆ ಸ್ವಲ್ಪ ಕಡಿಮೆ ಕೇಳಿಬಿಟ್ರೆ ಗುರ್ತಾಕದಂತ ತಿಳ್ಕೊಂಡು ಅವೇನದ, 50 ರೂಪಾಯಿ ನಮ್ಗೆ ಕೊಡೋಲ್ರಿ, 25 ರೂಪಾಯಿ ನಾನು ಕೊಡ್ತೀನಿ, 25 ರೂಪಾಯಿ ಕೊಡ್ರಿ. ಏಕ್ದಮ್ ಅರ್ಧಕ್ಕೆ ಬಂದ. ಅವ ಏನೋ ಒಂದು 10-20 ರೂಪಾಯಿ ಹೆಚ್ಚಿ ಕೇಳಿರ್ಬೇಕು. ಇವ ಏಕ್ದಮ್ ಅರ್ಧಕ್ಕೆ ಬಂದ್ಕೊಳ್ಳಿ, ಕೊಡೋದಿಲ್ಲ, ಎದ್ದೋಗ್ರಿ ಅಂತಂದ. ಅವ ಎದ್ದೋಗಂತ ಎದ್ದು ಹೋಗ್ತಾ ಇರಲ್ಲ, ಎಲ್ರಿ ತಗೊಂಡು ಹೋಗ್ಬೇಕಾಗ್ಯದ, ಹೆಂಗಾರ ಮಾಡ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ. ಕಡೆಗೇನಾಯ್ತು ಅಂದ್ರೆ ಇವ 25 ಸ್ವಲ್ಪ ಮ್ಯಾಲೆ ಏರಾಕತ್ತ, ಅವ 50 ಸ್ವಲ್ಪ ಕೆಳಗಿಡಾಕತ್ತ. ಅಂತೂ ಇಂತ ಕೂಡಿ 35 ರೂಪಾಯಕ್ಕೆ ಒಂದ್ ಮೀಟರ್ ಅಂತ ಸಜ್ಜಾಯ್ತು. ಅವಾಗ ಆಗಲಿ ಕೊಡ್ರಿ ಅಂತ ಕೂಡ 35 ರೂಪಾಯಿ ಕೊಟ್ಟ, ಒಂದ್ ಮೀಟರ್ ಬಟ್ಟಿ ಹರಿ ಅಂದ. ಅವ್ ಬಟ್ಟಿ ಹರದ. ಏನ್ ಹರದ ಅಂದ್ರೆ ಮುಂದ್ ಕುಂತವನು ಧೂತವ ಹರಿದಿದ್ದ. ಯಾರ ಡಬ್ಬದ ಮೇಲೆ ತೆರೆ ಇಟ್ಕೊಂಡು ಕುಂತಿದ್ನಲ್ಲ ಅವನ ಕೈಯಾಗಿ ಬಹುತೇಕ ಅವನ ಹಿಂದಿನ ದೋತ್ರ ಚುಂಗ್ ಸಿಕ್ಕಿದ್ ಕಾಣುತ್ತ ಆ ತಗೊಂಡು ತಿಳ್ಕೊಂಡು ಟರ್ರ ಅಂತ ತಿಳ್ಕೊಂಡು ಹರದ ಅದನ್ನ ಹರದ ಕೂಡಲಿ ಹೊಳ್ ನೋಡ್ತಾನ ಇನ್ನು ಹರಿಯಾಕತ್ತಾನ ಹಂಗ ಅದನ್ನ ತಗೋ ಅಂತ ತಿಳ್ಕೊ ಅವಾಗೊಂದು ಜಾಡಿಸಿ ಕಪಾಳ ಕೊಡದ ಕೂಡಲಿ ಯಾಕ್ಸಲ ಅಂಗಡಿಯಿಂದ ಇಲ್ಲಿಗೆ ಬಂದ ಅವ ಸೀದಾ ಅವ ಏನ್ ಮಾಡಕತ್ತೀವ ಅಂದ್ರೆ ಏನ್ ಮಾಡಿದ್ರಿ ಅಂಗಡಿಗೆ ಹೋಗಿದ್ದೆ ಹೌದು ನೀ ಅಂಗಡಿಯಾಗ ಅಂಗಡಿ ಬಟ್ಟೆ ಅರಿವ ನಾನು ದೋತ್ರ ನಡಿ ಒಂದು ದೋತ್ರ ಕೊಡ್ಸಂತ ತಿಳ್ಕೊಂಡು ಅವನ ಕಡೆ ಒಂದು ದೋತ್ರ ತಗೊಂಡಂತ ಅವ ಅಂದ ಪುರಾಣ ಕೇಳಕ್ ಬರ್ಲಿಕ್ಕೆ ಬಹಳ ಚಲೋ ಇತ್ತಪ್ಪ ಇದು ಇದೊಂದು 20 ರೂಪಾಯಿ ಅದು ಏನೋ ಮಂಡಾಳ ಮೆಣಸಿನಕಾಯಿ ತಿನ್ನಿಸ್ತಾ ಬಂದು ನನ್ನ 100 ರೂಪಾಯಿ ದೋತ್ರ ಹೋಯ್ತಲ್ಲ ಅಂತ ಅವನಿಗೆ ಆಯ್ತು ಅಂದ್ರೆ ಈ ಕಥೆ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಮನುಷ್ಯನ ಮನಸ್ಸು ಇಷ್ಟೊಂದು ತುಂಬಲು ತುಂಬಿಕೊಂಡದ ಇವತ್ತು ಪ್ರವಚನ ಕೇಳಬೇಕಂತ ಕುಂತ ಮನುಷ್ಯನ ಕೂಡ ಎಲ್ಲಿ ಕುಂತಾನೆ ನೀವು ಕುಂತಿರೋ ನಮ್ಗೆ ವಿಶ್ವಾಸ ಅದ ಯಾಕಂದ್ರೆ ತಿಂಗಳಗಂಟ್ಲೆ ಕೇಳ್ಕೊಂತ ಬಂದಿರಿ ಬಹಳ ಏಕಾಗ್ರವಾಗಿ ಕೇಳಾಕತ್ತಿರೋ ಅದು ಯಾಕೆ ನಮ್ಗೆ ವಿಶ್ವಾಸ ಅದ ನಾವು ಏನೇನು ಹೇಳಿವಿ ಎಲ್ಲ ನೀವು ಮಾಡ್ಕೊಂತ ಬಂದಿರಿ ಲಿಂಗ ಕಟ್ಕೋಬೇಕಂದು ಎಲ್ಲ ಲಿಂಗ ಕಟ್ಕೊಂಡ್ರಿ ಸರಾಫರ ಅಂಗಡಿಯೊಳಗೆ ಅವು ಸ್ಟಾಕ್ ಮುಗಿದ್ಬಿಟ್ಟು ಅಂತ ಬೆಳ್ಳಿ ಲಿಂಗಾಕಾರ ಹೊಟ್ಟು ಸಿಗಲಾರ್ದಂಗೆ ಆಗಿಬಿಟ್ಟು ಅಂತ ಅಂದ್ರೆ ಎಷ್ಟು ನೀವೆಲ್ಲ ಖರೀದಿ ಮಾಡಿರಿ ಅಂದ್ರೆ ಇಷ್ಟೊಂದು ನಿಷ್ಠೆ ಬರಬೇಕಾದ್ರೆ ಮನುಷ್ಯನ ಮನಸ್ಸು ಏಕಾಗ್ರ ಆದ್ರೆ ನಮಗ ಮೌನ ವ್ಯಾಖ್ಯಾನ ತಿಳಿಯಕ್ ಸಾಧ್ಯ ಯಾರ ಮನಸ್ಸಿನಲ್ಲಿ ಗದ್ದಲದ ಆ ಗದ್ದಲ ಮನುಷ್ಯ ಎಲ್ಲಿ ಕೂತ್ಕೊಂಡ್ರು ಕೂಡ ಅವ ಆ ಗದ್ದಲ ಮಾಡ್ಕೊಂತಿರೋನು ಹೊರತಾಗಿ ಅದನ್ನು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡಂಗಿಲ್ಲ ಅಂತ ಅದಕ್ಕೆ ಮೌನ ಉಪದೇಶನೂ ಸಾಧ್ಯದ ಪ್ರಪಂಚಕ್ಕೆ ಕೊಡ್ಲಿಕ್ಕೆ ಹಿಂದಿನ ಕಾಲಕ್ಕೆಯೇ ನಮ್ಮ ಶಾಸ್ತ್ರ ಹೆಂಗ್ ಬಂತು ಅಂತ ಕೇಳಿದ್ರೆ ಮೊದಲು ಮೌನನೇ ಇತ್ತು ಅದು ಏನೂ ಇದ್ದೇ ಇಲ್ಲ ಅವರು ಹೇಳಿದ್ದನ್ನ ಮೌನವಾಗಿ ತಿಳ್ಕೊಳ್ಳೋ ಸಾಮರ್ಥ್ಯನೂ ಕೇಳೋರಿಗಿತ್ತು ಹೇಳೋರು ಮೌನವಾಗಿ ಹೇಳ್ತಾ ಇದ್ರು ಮುಂದ ಮುಂದೆ ಏನಾಯ್ತಂದ್ರೆ ಇದು ಮೌನ ತಿಳಿದು ಬಹಳ ಕಷ್ಟ ಆಯ್ತು ಅವಾಗ ಸೂತ್ರಗಳು ಅಂತ ಒಂದು ಬ್ರಹ್ಮಸೂತ್ರ ವ್ಯಾಕರಣ ಸೂತ್ರ ಯೋಗ ಸೂತ್ರ ಸೂತ್ರ ಅಂದ್ರೆ ಬಹಳ ಸಣ್ಣವು ಅಥಾತೋ ಬ್ರಹ್ಮ ಜಿಜ್ಞಾಸ ಇದು ಒಂದು ಸೂತ್ರ ಇದು ಜನ್ಮಾದ್ಯಶ ಯಥ ಇದೊಂದು ಸೂತ್ರ ಇದು ಈ ಸೂತ್ರ ರೂಪವಾಗಿ ಮಹರ್ಷಿಗಳು ಬರೆದಿಟ್ರು ಅವಾಗ ಕೆಲ ಜನರು ಸೂತ್ರ ತಿಳಿಯಾಕತ್ತಿದ್ದು ಸೂತ್ರ ಅರ್ಥ ಆಗ್ತಾ ಇತ್ತು ಮುಂದೆ ಕೆಲ ದಿವಸ ಆದ ಬಳಿಕ ಸೂತ್ರ ಅರ್ಥ ತಿಳಿಯಾಕ ಬರಲಿಲ್ಲ ಅದಕ್ಕೆ ಮತ್ತ ಆಚಾರ್ಯರು ಭಾಷ್ಯಗಳನ್ನು ಬರೆದ್ರು ಶಂಕರಾಚಾರ್ಯರು ಬರೆದ್ರು ಮಧ್ವಾಚಾರ್ಯರು ಬರೆದ್ರು ವೀರಶೈವ ಆಚಾರ್ಯರು ಬರೆದ್ರು ಎಲ್ಲರೂ ಭಾಷೆಗಳನ್ನು ಬರೆದ್ರು ತಮ್ಮ ತಮ್ಮ ಸಿದ್ಧಾಂತಗಳ ಸಾರವಾಗಿ ಭಾಷೆಗಳನ್ನು ಬರೆದ್ರು ಕೆಲವು ದಿನಗಳ ನಂತರ ಭಾಷೆ ತಿಳಿಯಲಿಲ್ಲ ಅವ ಮತ್ತೆ ಅದಕ್ಕೆ ಟೀಕಾ ಟಿಪ್ಪಣಿ ಇವೆಲ್ಲ ಚಾಲು ಅದು ಈಗ ಬ್ರಹ್ಮಸೂತ್ರ ಅನ್ನುವಂತಹ ಒಂದು ಪುಸ್ತಕ ಅದು ಒಂದಿಷ್ಟ ಇತ್ತು ಇವತ್ತೆರಡು ದೊಡ್ಡದಾಗಿದ್ದಪ್ಪ ಅಂದ್ರೆ ಒಂದು ನೀವು ಅಂಬರಿದ್ರು ಅಂಬರಾಗಿ ಅಷ್ಟು ದೊಡ್ಡದಾಗಿತ್ತು ಯಾಕಾಯ್ತು ಅಂದ್ರೆ ನಿಮ್ ಬುದ್ಧಿ ಎಷ್ಟು ಮಬ್ಬು ಹಾಕೊಂತ ಬಂದು ಗ್ರಂಥ ದೊಡ್ಡ ದೊಡ್ಡ ಹಾಕುವಂತ ಬಂದು ಅಂತ ಇವತ್ತು ಒಂದು ಸತ್ಯ ಹೇಳು ಅನ್ನುವಂತ ಒಂದೇ ಮಾತು ವೇದ ಒಂದೇ ಮಾತು ಹೇಳ್ತ ಸತ್ಯಂ ವದ ಮುಗಿತಲ್ಲಿ ಮತ್ತೇನು ಹೇಳಿಲ್ಲ ಅದೇ ಮಾತು ಪುರಾಣಕ್ಕೆ ಬಂದಾಗ ಮತ್ತೆ ಹರಿಶ್ಚಂದ್ರನ ಕತಿ ಬರಿಬೇಕಾದ್ರೆ ಹಿಡಿದಾಡ್ದು ಯಾಕೆ ಅಂದ್ರೆ ಸುಮ್ಮನೆ ಸತ್ಯ ನುಡಿ ಅಂದ್ರೆ ಕೇಳಂಗಿಲ್ಲವ ಅದ್ರದ ಫಲ ಏನು ಅದರ ಗುಣ ಏನು ಅದರಿಂದ ಏನಾಗ್ತಾನೋ ಅಂತ ಅದನ್ನು ತಿಳಿಸೋ ಸಲುವಾಗಿ ಒಂದು ದೊಡ್ಡ ಹರಿಶ್ಚಂದ್ರ ಕಾವ್ಯನೇ ಬರೆದ್ಬಿಟ್ರು ಅವಾಗ ನಮಗೆ ಸತ್ಯ ಅನ್ನೋ ತಿಳಿಯಕ್ ಸಾಧ್ಯ ಇವತ್ತು ಸಿದ್ಧಾಂತ ಶಿಖಾಮಣಿಯನ್ನ ರೇಣುಕರು ಉಪದೇಶ ಮಾಡಿದ್ರು ಅಗಸ್ತ್ಯ ಮಹರ್ಷಿ ಕೇಳಿದ ಆ ಶಬ್ದ ಜಾಲೆಲ್ಲ ಆಕಾಶದಲ್ಲಿ ಇದ್ದು ಶಿವಯೋಗಿ ಶಿವಾಚಾರ್ಯವನ್ನು ಕಂಡು ಹಿಡಿದ್ರು ಇವತ್ತು ಗೀತೆ ಉಪದೇಶ ಮಾಡಿರುವಂತಹ ಶಬ್ದಗಳು ಆಕಾಶದಲ್ಲಿ ಇದಾವೆ ಇನ್ನೊಂದೆರಡು ದಿವಸಕ್ಕೆ ಬಹುತೇಕ ಅವು ಟೇಪ್ ರೆಕಾರ್ಡ್ನಲ್ಲಿ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ ಅದ ಯಾಕಂದ್ರೆ ಶಬ್ದ ನಿತ್ಯ ಅದಾವೆ ಶಬ್ದ ನಾಶ ಆಗೋದಿಲ್ಲ ಅಂತ ಅದಕ್ಕಾಗಿ ಅವರು ಹೇಳಿರುವಂತಹ ಶಬ್ದ ಬಹಳ ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿತ್ತು ಅದು ತಿಳಿಯೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಶಿವಯೋಗ ಶಿವಾಚಾರ್ಯರು ಶಿವಾಗಮಗಳನ್ನ ಶೈವ ಪುರಾಣಗಳನ್ನ ಇನ್ನೂ ಪ್ರಾಚೀನವಾಗಿರ್ತಕ್ಕಂಥ ಆಕರಗಳನ್ನು ತೆಗೆದುಕೊಂಡು ಒಂದು ಸುಂದರವಾದ ಗ್ರಂಥವನ್ನು ರಚನೆ ಮಾಡಿ ಶ್ರೀ ಸಿದ್ಧಾಂತ ಶಿಖಾವಣೆ ಅಂತ ಕೊಟ್ಟು ಬಹಳ ಜನರ ಕೈ ಸಿದ್ಧಾಂತ ಶಿಖಾವಣೆ ಕೊಟ್ಟು ಏನಂತಾರೆ ನಮಗೆ ತಿಳಿಯಂಗೇ ಇಲ್ರಿ ಅದಕ್ಕೇನ್ ಮಾಡಿದ್ರು ಮತ್ತೆ ಅದಕ್ಕೆ ಅನುವಾದ ಬರೆದ್ರು ಅನುವಾದ ತಿಳಿಯಂಗಿಲ್ಲ ಅಂದ್ಕೊಂಡು ಅದಕ್ಕೆ ಅನ್ವಯಾರ್ಥ ಬರೆದ್ರು ಅದು ತಿಳಿಯಂಗಿಲ್ಲ ಅಂದ್ರೆ ಮತ್ತೆ ಅದರ ಮೇಲೆ ಪ್ರವಚನಗಳು ಚಾಲು ಅದು. ಇನ್ನು ಇವನು ತಿಳಿಯಂಗಿಲ್ಲ ಅಂದ್ರೆ ನೀನು ಮುಂದೆ ಏನ್ ಮಾಡಬೇಕು, ಅದು ಮುಂದಿನ ವಿಚಾರ ಮಾಡಬೇಕು. ಅದಕ್ಕಾಗಿ ಇವೆಲ್ಲ ಮೊದಲು ಅತಿ ಸೂಕ್ತ ರೂಪವಾಗಿದ್ದು, ಹಾಗೇನೆ ನಮ್ಮ ಬುದ್ಧಿ ಎಷ್ಟು ಸ್ಥೂಲ ಸ್ಥೂಲ ಹಾಕೊಂಡು ಬಂದು ಶಾಸ್ತ್ರ ಕೂಡ ದೊಡ್ಡ ದೊಡ್ಡ ಹಾಕೊಂಡು ಬರ್ತಾ ಇದ್ದಾವೆ. ಅದಕ್ಕೆ ಮನುಷ್ಯ ಕೊನೆಗಳಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ಇವೆಲ್ಲಾ ಶಾಸ್ತ್ರ ಮತ್ತೆ ಬಿಡಬೇಕಾಗ್ತದೆ, ಎಲ್ಲಾ ಶಾಸ್ತ್ರ ಬಿಡಬೇಕು. ಕಡೆಗೆ ಮತ್ತೆ ಅದೇ ಮೂಲ ಒಂದು ತತ್ವಕ್ಕೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ನಿನ್ನೆ ಪಂಚಾಕ್ಷರ ಜಪಸ್ಥಲದಲ್ಲಿ ಕೇಳ್ಕೊಂಡು ಬಂದಿದ್ದೇವೆ. ಪಂಚಾಕ್ಷರ ಮಹಾಮಂತ್ರ ಅಂದ್ರೆ ಇದು ಏನು ಅಂದ್ರೆ ಎಲ್ಲಾ ವೇದಗಳ ಒಂದು ಸಾರ ಸರ್ವಸ್ವ ಅಂತ. ಒಂದು ದೊಡ್ಡದಾಗಿರ್ತಕ್ಕಂಥ ವಸ್ತುವನ್ನು ನಾವು ಅದನ್ನ ಬಟ್ಟಿ ಹಾಕಿ ಸಣ್ಣದು ಮಾಡಿ ಸಣ್ಣದು ಮಾಡಿ ಎಷ್ಟು ಸಣ್ಣದು ಮಾಡ್ಲಿಕ್ಕೆ ಸಾಧ್ಯದ ಅಷ್ಟು ಸಣ್ಣದು ಮಾಡ್ಯಾರ. ಎಷ್ಟು ದೊಡ್ಡ ವಿಜ್ಞಾನ ಇರಬೇಕು. ನಾಲ್ಕು ವೇದಗಳ ಸಾರ ಶ್ರೀರುದ್ರ, ಶ್ರೀರುದ್ರದ ಸಾರ ಪಂಚಾಕ್ಷರ ಮಹಾಮಂತ್ರ, ಪಂಚಾಕ್ಷರ ಮಹಾಮಂತ್ರದ ಸಾರ ಶಿವ ಎನ್ನುವಂತಹ ಎರಡು ಅಕ್ಷರಗಳು. ಶಿವ ಇತ್ಯಕ್ಷರ ದ್ವಯಂ, ಶಿವ ಅನ್ನುವಂತ ಎರಡು ಅಕ್ಷರ ಅಂದ್ರೆ ಇದು ನಮ್ಮ ದೇಶದ ಎಲ್ಲ ವಾಂಗ್ಮಯವನ್ನು ಬಟ್ಟಿ ಹಾಕಿ 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 ಎಲ್ಲಿಗೆ ಇನ್ನೇನು ಹಾಕಾಕ್ ಬರಂಗಿಲ್ಲ ಅನ್ನು ಉಳಿತಲ್ಲ ಅವೇ ಎರಡು ಅಕ್ಷರ ಶಿವ ಅಂತ ಎರಡು ಅಕ್ಷರ ಓದ್ಬಿಟ್ಟು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಮೋಕ್ಷಕ್ಕೆ ಎರಡು ಅಕ್ಷರವೇ ಸಾಕು ಸರ್ವಜ್ಞ. ನೀನು ಮುಕ್ತಿ ಪಡಿಬೇಕಾಗಿತ್ತು ಅಂದ್ರೆ ನಿನಗೇನು ಬೇಕಂದ್ರೆ ಎರಡು ಅಕ್ಷರಗಳು, ಅವು ಯಾವು? ಶಿವ ಅನ್ನುವಂತ ಎರಡು ಅಕ್ಷರ ಆದ್ರೆ ಸಾಕು. ಉಳಿದೆಲ್ಲ ನೀ ಓದೇ ಓದು, ನೀ ಬಿಟ್ಟರೆ ಬಿಡು. ಓದಿದ್ರು ಅಲ್ಲಿಗೆ ಬರಬೇಕು, ನೀ ಬಿಟ್ಟರು ಅಲ್ಲಿಗೆ ಬರಬೇಕು. ಅದಕ್ಕೆ ಯಾರಿಗೆ ಇನ್ನೂ ಬುದ್ಧಿಯ ವೈಶಿಷ್ಟ್ಯವನ್ನು ಮಾಡಿಕೊಳ್ತಕ್ಕಂತ ಅಭಿಲಾಷೆ ಇದೆ ಅವರು ಓದ್ಲಿ, ಪರಂತು ಯಾರಿಗೆ ಅದು ಸಾಧ್ಯ ಇಲ್ಲ. ಅದಕ್ಕೇನು ಹೇಳಿದ್ರಪ್ಪ ಅಂದ್ರೆ ಈ ಮಹಾಮಂತ್ರವನ್ನ ಎಷ್ಟೋ ಜನರಿಗೆ ನಮ ಶಿವಾಯ ಅಂತ ಅನ್ಲಿಕ್ಕೆ ಬಾರದ್ರು ಕೂಡ ಸುಮ್ಮನೆ ಶಿವ ಶಿವ ಅಂದ್ರೂ ಕೂಡ ಸಾಕಷ್ಟು ಹೇಳಿದ್ದಾರೆ. ಅದಕ್ಕನೆ ಅಂತ್ಯಕಾಲದೊಳಗೆ ಮನುಷ್ಯ ಯಾವ ಸಮಯಕ್ಕೆ ದೇಹವನ್ನು ತ್ಯಾಗ ಮಾಡ್ತಾನೆ ಅವಾಗ ಅವನು ಎಲ್ಲ ಶಾಸ್ತ್ರ ಉಪಯೋಗ ಕೊಡಂಗಿಲ್ಲ. ಅವನು ಕಲ್ತಿರ್ತಕ್ಕಂತ ಗಣಿತ ಸೈನ್ಸು ವಿಜ್ಞಾನ ಇವೆಲ್ಲವನ್ನು ಕೂಡ ಮರಿಬೇಕು. ಏನು ಬೇಕು ಅಂತ ಕೇಳಿದ್ರೆ ಕೇವಲ ಸುಮ್ಮನೆ ಶಿವ 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 ಅನ್ಕೊಂತ ಪ್ರಾಣ ತ್ಯಾಗ ಮಾಡಿದ್ರೆ ಅವನಿಗೆ ಶಿವತ್ವದ ಪ್ರಾಪ್ತಿ ಆಗ್ತದೆ. ಕಾಶಿಲೊಬ್ಬ ಮನುಷ್ಯ ಮುಪ್ಪೆ ಕಾಲಕ್ಕೆ ವ್ಯಾಕರಣ ಶಾಸ್ತ್ರ ಓದ್ತಿದ್ನಂತ, ವಯಸ್ಸಾಗಿದ 90 ಅವಾಗ ವ್ಯಾಕರಣ ಶಾಸ್ತ್ರ ಓದಾಕತ್ತಿದ್ದ. ಐ ಒನ್ ರೇಲ್ ರೇಕಂತ ಸೂತ್ರವನ್ನು ಕಂಠಪಾಠ ಮಾಡ್ತಾ ಇದ್ದ. ಅದನ್ನು ಶಂಕರಾಚಾರ್ಯರು ಎಲ್ಲ ಕಡೆ ಪರಿಭ್ರಮ ಮಾಡೋ ಕಾಲಕ್ಕೆ ನೋಡಿದ್ರಂತ, ವಯಸ್ಸರ ಹೋಗುವುದಾಗ್ಯದ, ಈಗ ವ್ಯಾಕರಣ ಕಲಿಯಕತ್ತಾನ ಅಂದ್ಬಿಡಕ್ಕೆ ಇವ ಹೆಂಗ ಸಾಧ್ಯದು? ಅದಕ್ಕೆ ಅವ್ರು ಹೇಳಿದ್ರು, ನಹಿ ನಹಿ ರಕ್ಷತಿ, ಮುಪ್ಪಿನ ಕಾಲಕ್ಕೆ ಇದು ವ್ಯಾಕರಣ ಶಾಸ್ತ್ರ ರಕ್ಷಣೆ ಮಾಡಂಗಿಲ್ಲ, ಸಾಹಿತ್ಯ ಶಾಸ್ತ್ರ ರಕ್ಷಣೆ ಮಾಡಂಗಿಲ್ಲ. ನಿನಗೆ ಸಿಗುವಂತಹದ್ದು ಭಗವಂತನ ನಾಮ ಒಂದೇ, ಅದಕ್ಕೆ ಈಗ ಯಾಕೆ ಇದನ್ನು ಮಾಡ್ತಪ್ಪ, ದೇವರ ನಾಮಸ್ಮರಣೆ ಮಾಡು ಅಂತ ತಿಳ್ಕೊಂಡು ಅವ್ರು ಉಪದೇಶ ಮಾಡ್ಕೊಂಡು ಬರ್ತಾರೆ. ಅದಕ್ಕನ ರೇಣುಕ ಭಗವತ್ಪಾದರು ಪಂಚಾಕ್ಷರ ಜಪಸ್ಥಲದೊಳಗ ಜಪೇತ್ ಪಂಚಾಕ್ಷರೇಂ ವಿದ್ಯಾಂ ಶಿವತತ್ವ ಪ್ರಬೋಧಿನಿಂ, ಶಿವತತ್ವವನ್ನು ಪ್ರಾಪ್ತಿ ಮಾಡಿಕೊಡುವಂತಹ ಪಂಚಾಕ್ಷರ ಮಹಾಮಂತ್ರವನ್ನ ಅನನ್ಯವಾದ ಭಕ್ತಿಯಿಂದ ಜಪ ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಪಂಚಾಕ್ಷರ ಮಹಾಮಂತ್ರಕ್ಕೆ 5 ಹೆಸರುಗಳದಾವೆ: ಮೂಲಂ, ವಿದ್ಯಾ, ಶಿವ, ಶೈವ ಸೂತ್ರಂ, ಪಂಚಾಕ್ಷರಂ ಅಂತ. ಪಂಚಾಕ್ಷರ ಮಹಾಮಂತ್ರಕ್ಕೆ 5 ಹೆಸರದ. ಮೂಲ ಅಂದ್ರೇನು? ಇದು ಎಲ್ಲ ವಾಂಗ್ಮಯಗಳಿಗೆ ಮೂಲವಾಗಿರೋದ್ರಿಂದ, ಇದರಿಂದಲೇ ಎಲ್ಲ ಸಾಹಿತ್ಯ ಸೃಷ್ಟಿಯಾಗಿರೋದ್ರಿಂದ ಈ ಜಗತ್ತಿನಲ್ಲಿ 5 ಗುಂಪು ಏನದ, ಪಂಚಮಹಾಭೂತಗಳು, ಪಂಚ ಇಂದ್ರಿಯಗಳು, ಪಂಚಪ್ರಾಣ, ಏನು 5 ಅಂತ ಕರಿತೀವಿ, ಅವೆಲ್ಲ ಪಂಚಾಕ್ಷರದಿಂದ ಹುಟ್ಟಿರೋದು. ಅದಕ್ಕೆ ಮೂಲ ಅಂತ ಕರೆದು ಆಮೇಲೆ ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂದ್ರೆ ಏನು? ಆ ಮಂತ್ರವನ್ನು ಪುರಶ್ಚರಣ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ನಮಗೆ ಶಿವವಿದ್ಯೆಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅದಕ್ಕೆ ವಿದ್ಯಾ ಅಂತ ಕರೆದು. ಆಮೇಲೆ 3 ಹೆಸರು ಅದಕ್ಕೆ ಶಿವ ಅಂತ ಕರೆದ್ರು. ಶಿವ ಅಂದ್ರೆ ಮಂಗಲ ರೂಪವಾಗಿರ್ತಕ್ಕಂಥದ್ದು, ಯಾರು ಜಪ ಮಾಡ್ತಾರೆ ಅವರಿಗೆ ಮಂಗಲದ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಶಿವ ಅಂತ ಕರೆದ್ರು. 4 ಅದಕ್ಕೆ ಶೈವ ಸೂತ್ರ. ಹಾಗೆ ಬ್ರಹ್ಮ ಸೂತ್ರ ಇದೆ, ಸೂತ್ರ ಏನ್ ಮಾಡುತ್ತಂದ್ರೆ ಆ ಸೂತ್ರ ಹಿಡ್ಕೊಂಡು ನೀವು ಹೋದ್ರೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಾಧ್ಯದ. ಈಗ ನಿಮ್ಮ ಕೈಯೊಳಗೊಂದು ಪಟ ಇರ್ತದ, ಅದ ನೀವು ಆಕಾಶದಲ್ಲಿ ಬಿಟ್ಟಿರ್ತೀರಿ, ಅದು ಸೂತ್ರದ ಆಧಾರದ ಮೇಲೆ ಆಕಾಶದಲ್ಲಿ ಹಾರತಾ ಇರ್ತದೆ. ಅಕಸ್ಮಾತ್ ಆಗಿ ನೀವು ಯಾವುದಾದ್ರೂ ಒಂದು ಕಾಗದ ತುಂಡನ್ನು ಅಲ್ಲಿವರೆಗೆ ಕಳಿಸ್ಬೇಕಾದ್ರೆ ಎದ ಸಹಾಯದಿಂದ ಕಳಿಸ್ತೀರಿ? ಆ ಕಾಗದ ಒಂದು ತೂತು ಮಾಡಿ ಕಾಗದ ಹಾಕ್ಬಿಡಬೇಕು. ನಾವೆಲ್ಲ ಸಣ್ಣ ವಿರುದ್ಧ ಆಡಿದ್ವಿ, ನಾವು ತಾರ್ ಕಳಿಸ್ಬೇಕು ಅಲ್ಲಿ ಅಂತ ತಿಳ್ಕೊಂಡು. ತಾರ್ ಕಳಿಸ್ಬೇಕಾದ್ರೆ ಏನ್ ಮಾಡೋದು? ಅದ ಕಾಗದ ಒಂದು ತೂತು ಮಾಡೋದು, ಅದ್ರ ಹಾಕಿ ಬಿಟ್ಬಿಟ್ರೆ ಅದು ಗಾಳಿ ಸ್ವಯಂ ಅಂತ ತಿಳ್ಕೊಂಡು ಬೇರೆ ಇಲ್ಲಿ ಮುಟ್ತದ. ಅಂದ ಬಳಿಕ ಆ ಸೂತ್ರದ ಆಧಾರದ ಮೇಗಿಂದ ಹೇಗೆ ಒಂದು ಕಾಗದ್ದು ಕೂಡ ಅಲ್ಲಿ ಹೋಗಿ ಬಿಡ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆ ಸೂತ್ರ ಅಂದ್ರೆ ಎಲ್ಲಿಂದ ಆದ್ರೂ ಕೂಡ ವ್ಯಕ್ತಿನ ಸಂಬಂಧ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಪಂಚಾಕ್ಷರ ಮಹಾಮಂತ್ರಕ್ಕೆ ಶೈವ ಸೂತ್ರ ಅಂತ ಕರೆದು ಶಿವನನ್ನು ನೀವು ಮುಟ್ಟಬೇಕಾಗಿದ್ರೆ ಅದು ಸೂತ್ರ ಅದು ಹಿಡ್ಕೊಂಡು ನೀವು ಸಹಜವಾಗಿ ಹೋದ್ರೆ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಶೈವ ಸೂತ್ರ ಅಂತ ಕರೆದ್ರು. ಇನ್ನು ಅದರಲ್ಲಿ ನ ಮ ಸಿ ವ ಯ ಎನ್ನುವಂತ ಐದು ಅಕ್ಷರ ಇರೋದ್ರೆ ಅದಕ್ಕೆ ಪಂಚಾಕ್ಷರ ಅಂತ ಕರ್ಕೊಂಬಂದ. ಅದಕ್ಕೆ ಪಂಚಾಕ್ಷರ ಮಹಾಮಂತ್ರವಾದ ಬಗ್ಗೆ ಮಹಿಮೆಯನ್ನು ಹೇಳ್ತಾ ಸಕೃದ್ ಉಚ್ಚಾರ ಮಾತ್ರೇನ ಪಂಚಾಕ್ಷರ ಮಹಾಮನೋಹ. ಯಾವ ಮನುಷ್ಯ ಈ ಮಹಾಮಂತ್ರವನ್ನ ಒಂದೇ ಸಾರಿ ಉಚ್ಚಾರಣೆ ಮಾಡಿದ್ರು ಕೂಡ ಅವನ ಸಕಲ ದುರಿತಗಳು ದೂರಾಗಿ ಅವನಿಗೆ ಅಖಂಡವಾದ ಪುಣ್ಯದ ಪ್ರಾಪ್ತಿಯಾಗತಕ್ಕಂಥ ಮಾತನ್ನ ಆಚಾರ ಹೇಳ್ಕೊಂಡ್ಬರ್ತದೆ. ಅದಕ್ಕೆ ಉಳಿದ ಮಂತ್ರಗಳು ಪುನಃ ಪುನಃ ಉಚ್ಚಾರಣೆ ಮಾಡಿದಾಗ ಸಿದ್ಧಿ ಕೊಟ್ರೆ ಈ ಪಂಚಾಕ್ಷರ ಮಹಾಮಂತ್ರ ಒಂದೇ ಸರಿ ನೋಡಿದ್ರೂ ಕೂಡ ಅದು ನಮಗೆ ಸಿದ್ಧಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಬರೀತಾರೆ. ಒಂದು ಸಣ್ಣ ಕಥೆ ನಿಮಗೆ ಹೇಳಿದ್ರೆ ಗುರ್ತಾಗ್ತದೆ. ಒಮ್ಮೆ ಹೀಗೆ ಒಂದು ಊರಿಗೆ ಗುರುಗಳು ದಯಮಾಡಿಸಿದ್ರು. ಬಂದಾಗ ಬಹಳ ಸುಶಿಕ್ಷಿತವಾಗಿರ್ತಕ್ಕಂಥ ಮನೆತನ, ಎಲ್ಲಾರು ಆಚಾರವಂತರು, ಎಲ್ಲಾರು ಪೂಜೆ ಮಾಡೋರು. ಪ್ರತಿ ಸಲ ಬಂದ ಸರ್ತಮ್ಮ ಗುರುಳು ಚೆಕ್ ಮಾಡ್ತಾರೆ, ಮತ್ ಯಾವ ಹೊಸ ಹುಡುಗರು ಹುಟ್ಟ್ಯಾವ, ಅವಕ್ಕೆ ಲಿಂಗ ಧಾರಣ ಆಗೈತಿಲ್ಲ, ಅವ ಭಸ್ಮ ಹಚ್ಕೊಂತಾವಿಲ್ಲ. ಇದು ನಮ್ಮ ಕರ್ತವ್ಯ ಕೇಳೋದು. ನಾವು ನಿಮ್ ಮನೆಯಾಗ ಬಂದು ನಿಮ್ ಎಷ್ಟು ಹೊಲ ಅದ, ಮನೆ ಅದ, ಇದು ಸುಮ್ಮನೆ ಔಪಚಾರಿಕವಾಗಿ ಕೇಳೋ ಮಾತು. ಪರಂತು ವಾಸ್ತವಿಕವಾಗಿ ನಿಮ್ಮನ್ನು ನಾವು ಚೆಕ್ ಮಾಡೋದೇನಪ್ಪ ಅಂದ್ರೆ ನಿಮ್ ಕೊಳ ಲಿಂಗ ಐತೆ ಇಲ್ಲ, ನೀವು ಭಸ್ಮ ಹಚ್ತಿರಿಲ್ಲ, ಪೂಜೆ ಮಾಡ್ತಿರಿಲ್ಲ, ಇದನ್ನು ಚೆಕ್ ಮಾಡ್ಲಿಕ್ಕೆ ಬರ್ತಾ ಇರದೇ ಇದ್ರೆ ಅದನ್ನು ಪ್ರದಾನ ಮಾಡ್ತಾರೆ. ಎಷ್ಟೋ ಸಾರಿ ಬಂದ್ರು ಕೂಡ ಆ ಪರಿವಾರದ ಒಬ್ಬ ಮನುಷ್ಯ ಗುರುಗಳು ಬಂದ ಕೂಡಲೇ ಹೊರಗೆ ಓಡೋಗ್ಬಿಡ್ತಿದ್ದ. ಯಾಕಂದ್ರೆ ಇವು ಸಿಕ್ಕರ ಕೈಯಾಗಿ ಬಿಡಂಗಿಲ್ಲ, ಇವರು ನನಗೆ ಕೊಳ ಲಿಂಗ ಕಟ್ತಾರ, ಭಸ್ಮ ಹಚ್ಕೊಳ ಕೇಳ್ತಾರ, ಇನ್ನು ಹೇಳಿದ ಬೆಳಕ್ಕೆ ಬಿಡೋದ ಹೆಂಗ ಅಂತ ತಿಳ್ಕೊಂಡು ಇವರು ಕೈಯಾಗ ಸಿಗೋದ್ ಬೇಡ ಅಂತ ತಿಳ್ಕೊಂಡು ಗುರುಗಳು ಹೊರಗೆ ಬರೋದಕ್ಕೆ ಹೊರಗೆ ಜಿಗದ್ ಹೋಗ್ಬಿಡ್ತಿದ್ದ. ಅವ ದೊಡ್ಡವಾದ ಲಗ್ನ ಆಯ್ತು, ಹೆಂಡ್ರು ಬಂದ್ರು, ಮಕ್ಕಳಾದ್ರು, ಆದ್ರೂ ಇನ್ನೂ ಬುದ್ಧಿ ಬರಲೇ ಇಲ್ಲ ಅವನಿಗೆ. ಅವಾಗ ಮುಪ್ಪಿನ ತಂದೆ ಅವ್ರ ಮನೆಗಿದ್ದ, ಅವನಿಗೊಂದು ಅದೇ ಒಂದು ಚಿಂತೆ. ನಮ್ಮ ಮನೆಯವ್ರು ಎಲ್ಲಾರು ದೀಕ್ಷೆ ಮಾಡಿಕೊಂಡಾರ, ಇವ ಮಾಡಿಕೊಂಡಿಲ್ಲ ಅಂದ ಬಳಿಕ ಹೇಗೆ ಮಾಡಬೇಕು ಅಂತ ಚಿಂತೆ ಮಾಡಿ ಗುರುಗಳಿಗೆ ಒಂದ್ ದಿವಸ ಹೇಳ್ದ, ಬುದ್ಧಿ ನಾವು ಹೇಳೋದು ಕೇಳೋದು ಮುಗೀತು, ನೀವು ಹೇಳಬೇಕಂದ್ರೆ ನಿಮ್ಮ ಕೈಗೆ ಸಿಕ್ಕಿಲ್ಲ, ಅದಕ್ಕೊಮ್ಮೆ ಹೆಂಗಾರ ಹೇಳಲಾರ್ದ ಕೇಳಲಾರ್ದ ನಮ್ಮ ಮನೆಗೆ ಬರ್ರಿ, ನೀವು ಪತ್ರ ಗಿತ್ತು ಹಾಕ್ಬೇಡ್ರಿ, ತಾರ್ ಮಾಡ್ಬೇಡ್ರಿ, ಫೋನ್ ಮಾಡ್ರಿ, ಅಕಸ್ಮಾತ್ ಬರ್ರಿ, ಅವ ಮನ್ಯಾಗ ಸಿಗ್ತಾನೆ ನಿಮಗೆ, ಅವ ಹೆಂಗಾರ ಮಾಡಿ ಅವನ ದೀಕ್ಷಾ ಮಾಡೇ ಬಿಡ್ರಿ ಅಂತ. ಅವ ಒಂದು ಆಗ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಒಮ್ಮೆ ಅಕಸ್ಮಾತ್ ಬಂದ್ರ. ಬಂದ ಕೂಡ ಒಳಗೆ ಇದ್ದ, ಸಿಕ್ಬಿಟ್ಟ ಮನ್ಯಾಗ ಸಿಕ್ಕ, ಏನೋ ಗುರುಳ ಕೈ ಸಿಕ್ಕಿಲ್ಲ. ಅವನು ಬಹಳ ಬೆರಿಕ್ ಮನುಷ್ಯ, ಎಷ್ಟು ದಿವ್ಸ ಸಿಗ್ಲಾರ್ದ ಅಡ್ಡನಪ್ಪ ಅಂದ್ ಹೆಂಗ್ ಸಿಗ್ಬೇಕಂತ ತಿಳ್ಕೊಂಡು ಅವ ಅಡಿಗೆ ಮನೆಗೆ ಒಮ್ಮೆ ಹೋಗವ, ದೇವ್ರ ಮನೆಗೆ ಒಮ್ಮೆ ಹೋಗವ, ಅಲ್ಲಿ ಒಮ್ಮೆ ಹೋಗವ, ಅಡಕಲ್ ಕಡೆ ಸಂದೆ ಹೋಗ್ಕೊಳ್ಳವ, ಹೆಂಗರ ಮಾಡಿ ಪಾರಾಗಿ ಹೊರಗೆ ಓಡ್ ಹೋಗ್ಬೇಕು ಅಂತ. ಅವ ಇವನು ಹೆಂಗ್ ಮಾಡಿದ್ರೆ ಬಿಡಬಾರ್ದು ಅಂತ ತಿಳ್ಕೊಂಡು ಇವರು ಗುರುಗಳು, ಅವರು ಗುರುಗಳು ಸ್ವಲ್ಪ ಸರಿಯಾಗೇ ಇದ್ರು, ಇವರಂಗ ಲಕಡಿ ಪೈಲ್ವಾನ್ ಇದ್ದಿಲ್ಲ, ಅವ್ರು ಸ್ವಲ್ಪ ದಷ್ಟ್ಬಿಟ್ ಸರಿಯಾಗಿ ಇದ್ರು. ಅವರೆದ್ರು ಎರಡು ಬಾಗಿಲ ಮುಚ್ಚಿಬಿಡ್ರಿ, ನಿಮ್ ಮುಂಚೆ ಬಾಗಿಲ ಎತ್ತಲ ಬಾಗಿಲ ಎರಡು ಮುಚ್ಚಿಬಿಡ್ರಿ, ಎಲ್ಲಿ ಹೋಗ್ತಾನವ ಮನೆಯಾಗೆ ಸಿಗ್ತಾನಂತ ತಿಳ್ಕೊಂಡು ಹೇಳಿ ಕಡೆ ಹುಡುಕಾಡ್ಕೊಂತ ಹುಡುಕಾಡ್ಕೊಂತ ಹೋದಾಗ ಕಡೆ ದೇವರ ಮನೆಯಾಗ ಅಡಕಲ ಸಂದ ಹಿಡಿದು ಡೊಕ್ಕೊಂದು ಕೂತ್ಕೊಂಡಿದ್ದ. ಗುರುಗಳು ಹೋದ್ರು, ತಮ್ಮ ಇನ್ನ ನನ್ನ ಕೈಯಿಂದ ಪಾರಾಕ ನನಗೆ ಸಾಧ್ಯ ಇಲ್ಲ, ಸಿಕ್ಕಿ ಅಂದ ಬಳಿಕ ಇನ್ನ ನಿನಗೆ ಉಪದೇಶ ಮಾಡವನೆ. ಅವ ಬೇಕಾದಷ್ಟು ರಂಬಾಟ ಮಾಡಿದ, ನನಗ್ ಬೇಡ ನನಗ್ ಬೇಡ ಬೇಡ ಅಂತ ತಿಳ್ಕೊಂಡು ಅವಾಗ ಅವನ ಕೈ ಹಿಡಿದು ಹೇಳದ್ರು, ಹೇಳದು ತಮ್ಮ ಕೂಡ್ರು, ನಿನಗೇನು ಬಹಳ ಕಠಿಣ ಹೇಳಂಗಿಲ್ಲ, ನಾನು ಬಹಳ ಸರಳ, ಎಷ್ಟು ಸರಳ ಅಷ್ಟು ಸರಳ ಹೇಳ್ತೇನೆ, ನೀನು ಹೆಂಗಾರ ಮಾಡಿ ಮಾಡಿಕೋ, ನಿಮ್ಮ ಮನೆ ನೀನೊಬ್ಬನ ಉಳಿದಿರಿ ಸುಡ್ಲಾರದ ಗಡಿಗೆ, ಅದಕ್ಕೆ ನೀನೊಬ್ಬ ಉಪದೇಶ ಮಾಡಿಕೋ. ಅವಂದ, ಯಾಕೆ ನನ್ನೊಬ್ಬನ ಬಿಟ್ಟು ನಡೆಯಂಗಿಲ್ಲ, ಎಲ್ಲ ನಡೆದ್ರೆ ನಾ ದೀಕ್ಷಾ ಆದ್ರೆ ಏನು ಆಗ್ಲಿಕ್ಕೆ, ನಮ್ಮ ಮನೆ ವ್ಯವಹಾರ ಏನ್ ನಿಂತದ, ನನ್ನ ಮಕ್ಕಳಾಗ್ಯಾವ, ನನ್ನ ಹೆಂಡತಿ ಆಗ್ಯದ, ಮೊಮ್ಮಕ್ಕಳು ಹಾಕವ, ದೀಕ್ಷಾ ಆಗ್ಲಿಕ್ಕೆ ಏನು ಆಗಂಗಿಲ್ಲ ತಿಳ್ಕೊಂಡ್ರೆ ಎಲ್ಲ ಹಾಕದ, ಮತ್ತೆ ಯಾಕೆ ಮಾಡ್ಕೋಬೇಕು, ಇಲ್ಲಪ್ಪ ಕೊನೆ ಗಡೆಗೆಯಲ್ಲಿ ಮನುಷ್ಯನಿಗೆ ಸದ್ಗತಿ ಸಿಗಬೇಕಾದ್ರೆ ಮಾಡ್ಕೋಬೇಕು ಅಂತೇಳಿ ನಾನು ಸದ್ಗತಿನೂ ಬೇಕಾಗಿಲ್ಲ, ನನಗೆ ಯಾವ ಗತಿನೂ ಬೇಕಾಗಿಲ್ಲ, ನೀವು ಮೊದಲು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ರಿ ಅಂತ ತಿಳ್ಕೊಂಡು ಅವ. ಅವಾಗ ಗುರುಳು ಸಿಟ್ಟು ಬಂತು, ಸಿಟ್ಟು ಬಂದು ಕೈ ಹಿಡಿದು ಅವನಿಗೆ ಕೆಳಗೆ ಕೆಡಿಬಿಟ್ರು, ಕೆಡಿ ಅವನ ಎದೆ ಮೇಲೆ ಕೂತ್ಕೊಂಡ್ಬಿಟ್ರು. ಕುಸ್ತಿ ಆಡಿದಾಗ ನಡೀತಾ ಅಲ್ಲೇ ಅಲ್ಲ, ಮತ್ತೊಮ್ಮೆ ಪ್ರಸಂಗ ಬಂದ್ರೆ ಆಡಬೇಕಾಗ್ತದ, ಏನ್ ಮಾಡೋದು? ಅಡಮುಟ್ಟು ಶಿಷ್ಯರ ಗಂಟೆ ಬಿದ್ರೆ ಗುರುಗಳು ಗಟ್ಟಿ ಮುಟ್ಟಿದ್ರು ನಡೀತಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆ ಸಮಯಕ್ಕೆ ಅವನ ಜೊತೆಗೆ ಅವನ ಬಲಗಿವಿ ಮೇಲೆ ಮಾಡಿ ಅವನ ಕಿವ್ಯಾ ಮಂತಾಡ್ಬೇಕಂತ ಅವರು ಅವ ಮಜ್ಜಾಡಿಸಿ ಮತ್ತೆ ಹೊರಗೆ ಬರೋ, ಎರಡು ಕೈ ಗಟ್ಟಿ ಹಿಡ್ಕೊಂಡ್ಬಿಡೋ, ಒಟ್ಟ ಅವ್ರ ಮಾತು ನನಗೆ ಬರಬಾರ್ದು ಅಂತ ತಿಳ್ಕೊಂಡು ಅವರಂದ್ರೆ, ತಮ್ಮ ಒಂದು ಸರಿ ಹೇಳೋ, ನಾನು ನಿನಗೆ ಕಿವ್ಯಾಗ ಹೇಳಂಗಿಲ್ಲ, ಒಂದ್ ಸರಿ ಸುಮ್ಮನೆ ಮಂತ್ರ ಹೇಳು, ನಮ ಶಿವಾಯ ಮಂತ್ರ ಹೇಳು, ಮಂತ್ರ ಹೇಳು, ನಾ ಹೇಳಂಗಿಲ್ಲ, ನಾ ಹೇಳಂಗಿಲ್ಲ. ಹೆಂಗೆ ಮಾಡ್ದ? ಗುರುಗಳಂದ್ರು ಶಿವನಾಮ ಸ್ಮರಣೆ ಮಾಡ್ಲಿಕ್ಕೆ ಇಷ್ಟು ಅಭಿಮಾನ ಪಡ್ತಾನಂದ್ರೆ ಇವ ಇದ್ದೇನು ಸತ್ತೇನು ಇಷ್ಟು ಸಿಟ್ಟಿ ಬಂದ್ರು ಅವರು. ಮತ್ತಿಷ್ಟು ಮಾತು ಕೇಳಂಗಿಲ್ಲ ಅಂದ್ರೆ ಗುರುಗಳು ಮಾತು ಕೇಳಂಗಿಲ್ಲ, ಹಿರಿಯರು ಮಾತು ಕೇಳಂಗಿಲ್ಲ, ಇಂತ ಇದ್ರೆ ಏನು ಉಪಯೋಗ? ಇವನ ಶತ್ರು ಹೊಡೆದು ಇವನು ಸಾಯ ಹೊಡೆದು ಚಿಂತಿಲ್ಲ ಅಂತ ತಿಳ್ಕೊಂಡು ಅವನ ಕುತ್ತಿಗೆ ಮೇಲೆ ಕೈ ಇಟ್ಟು ನೋಡು, ಹೇಳಿದ್ರೆ ಸರಿ ಇಲ್ಲ, ನಾನು ಕುತ್ತಿಗೆ ಒತ್ತಿ ಬಿಡ್ತೀನಿ. ಅವ ಅಂದ, ನಾ ಸತ್ರು ಹೇಳಂಗಿಲ್ಲ ಅಂದ, ಅವ ನಾ ಹಿಂಗೆ ಸಾಯ್ತು ನೋಡ್ತಾ ಈಗ ಮಂತ್ ಹೇಳಕ್ ಸಾಧ್ಯ ಇಲ್ಲ. ಅವಾಗ ಅವನು ಕುತ್ತಿಗೆಗೆ ಕೈ ಕೊಟ್ಟು ಮತ್ತೆ ಚಾಲೆಂಜ್ ಕೊಟ್ರು, ಅವರು ಹೇಳು ಹೇಳು ನಮಶಿವ ಹೇಳು ಹೇಳು ಅಂದ್ರು. ಅವ ಕಡೆಗೆ ಏನ್ ಮಾಡಿದ, ನಾ ಹೇಳಂಗಿಲ್ಲ ಹೇಳಂಗಿಲ್ಲ ಅಂದ್ಕೊಂಡು ಕಡೆಗೆ ನಾ ನಮಶಿವಾಯ ಅಂತ ಅನ್ನಂಗಿಲ್ಲ ಅಂದ್ಬಿಟ್ಟ. ನಾ ನಮಶಿವಾಯ ಅಂತ ನೀವು ಎಷ್ಟು ತ್ರಾಸ ಕೊಟ್ಟರು ಅನ್ನಂಗಿಲ್ಲ ಅಂತ ತಿಳ್ಕೊಂಡು ಅಂದೇ ಬಿಟ್ಟವ. ಅವಾಗ ಗುರು ಅಂದ್ರು, ಆಯ್ತು ನಿನ್ನ ದೀಕ್ಷಾ ಮುಗೀತಂದ್ರು, ಅವ್ರು ನಿನ್ನ ಬಾಯಿಂದ ಮಂತ್ರ ಬಂತಿಲ್ಲ, ಕಲಾಸಾತ್ ನಿನ್ನ ಜೀವನ ಉದ್ಧಾರ ಆಯ್ತಂತ ಆಗ ಒಂದ್ ಮಾತು ಹೇಳಿದ್ರು ಅವರು, ಈ ಮಂತ್ರ ಉಚ್ಚಾರಣೆ ಮಾಡುದು ನಿನಗೊಂದು ಅಪಾರ ಪುಣ್ಯ ಪ್ರಾಪ್ತಿಯಾಗಿದೆ, ಇವತ್ತು ಯಾವ ಕಾಲಕ್ಕೂ ಕೂಡ ಅದನ್ನ ನೀನು ಯಾರಿಗೂ ಮಾರ್ಕೋಬೇಡ ಅಂತ ಹೇಳಿದ್ರು. ಅವ ಅಂದ, ನಿಮ್ ಪುಣ್ಯನೇ ಬೇಡ, ನಿಮ್ ದೇವ್ರು ನಡ್ರಿ ಮೊದಲು ಹೊರಗೆ ಅಂದವ. ಗುರು ಅಂತ ಹೋದ್ರು ಅವನು ಕೂಡ ಒಂದಿಲ್ಲೊಂದು ಕಾಲಕ್ಕೆ ದೇಹ ತ್ಯಾಗ ಮಾಡಿದ. ಆ ಜೀವಾತ್ಮ ಅದು ಯಮಲೋಕಕ್ಕೆ ತೆಗೆದುಕೊಂಡು ಹೋದ್ರೆ ಯಾಕೆಲ್ಲ ಪಾಪನ ಮಾಡಿದ್ದವ. ಅವಾಗ ಯಮ ಚಿತ್ರಗುಪ್ತನ ಕರೆದು ಕೇಳಿದಂತ, ಇವನ್ ಸ್ವಲ್ಪ ಕಥಾವಳಿ ನೋಡಪ್ಪ ಏನದ. ಅವರಂದ್ರೆ ಇವೊಂದೆಲ್ಲ ಪಾಪದ ಕಾಲಂ ಎಲ್ಲ ತುಂಬಿಟ್ಟದ, ಪುಣ್ಯದ ಕಾಲಂದೊಳಗೆ ಒಂದೇ ಒಂದು ನಾಮಸ್ಮರಣೆ ಬರೆದು ಉಚ್ಚಾರಣೆ ಮಾಡ ನೀವು, ಅದು ಜಬರ್ದಸ್ತಿ ಪ್ರೀತಿಯಿಂದಲ್ಲ, ಜಬರ್ದಸ್ತಿ ಜಬರ್ದಸ್ತಿಯಿಂದ ಆಗ್ಯದ. ಗುರುಗಳು ಹೊಡೆದ್ರು ಬಡದ್ರು, ಒಟ್ಟು ಹಂಗಾರ ಮಾಡಿ ಹಿಂಗಾರ ಮಾಡಿ ಒಟ್ಟು ಅವನ ಕಡೆಯಿಂದ ಅಣಿಸ್ಯಾರ. ನಾವು ಹಂಗ ಮಾಡಿ ಮತ್ತೆ ತಿಂಗಳಗಟ್ಟಲೆ ಹಿಂಗೆ ಹೊಡೆದು 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 ತಯಾರು ಮಾಡಿದಾಗ, ಅವಾಗ ಮೊದಲು ನಾಲ್ಕೈದು ಮಂದಿ ತಯಾರಿದ್ರೆ, ಈಗ 4-500 ಮಂದಿ ತಯಾರಾದ್ರೆ ಯಾಕೆ ತಯಾರಾದ್ರೆ ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ಬಿದ್ದು ತಯಾರಾಗ ಹಾಗೆ. ಅವಾಗ ಅವ ಹೇಳಿದ್ರು ಒಂದೇ ಸರಿ ಅಂದಾನೆ, ಹಾಗಾದ್ರೆ ಒಂದೇ ಸರಿ ಅಂದಲ್ಲ, ಆ ಮಂತ್ರಕ್ಕೇನು ಫಲ, ಏನು ಪುಣ್ಯ ಬರೀಬೇಕು? ಅವ ಚಿತ್ರಗುಪ್ತ ಏನು ಬರೆಯೋದಿಲ್ಲ, ಬರೀ ಒಂದೇ ಸರಿ ಮಂತ್ರ ಓಡ ಅಂತ ಇಷ್ಟ ಬರೆದ. ಅವನು ಕೇಳಿದ್ರಂತ, ಇದ್ರ ಏನು ಫಲ ಅಪ್ಪ? ಅವ ಅಂದ, ನನಗೆ ಇದ್ರ ಬಗ್ಗೆ ಜ್ಞಾನ ಇಲ್ರಿ ಅಂತ. ಯಮ ಅಂದ, ನನಗೂ ಗುರುತಿಲ್ಲ, ಮತ್ತೀನಿ ಹ್ಯಾಂಗ ಮಾಡೋದು? ನಡಿಯಪ್ಪ ಬ್ರಹ್ಮನ ಕಡೆಗೆ ಹೋಗೋಣಂದ್ರ ಅವರು. ಅವಾಗ ಅವನ್ ಏನ್ ಮಾಡಿದ್ರೆ ಅಂದ್ರೆ, ಯಮ ತನ್ನ ಕ್ವಾಣದ ಮೇಲೆ ಕುಂಡ್ರಿಸ್ಕೊಂಡು ಯಮನಿಗೂ ಕರ್ಕೊಂಡು ಹೋದವ. ಅವ ಅಂದ, ಇದೇನು ಚಾನ್ಸ್ ಕಾಣ್ತದೆ ನಡಿಯಪ್ಪ ಅಂತ. ಬ್ರಹ್ಮಲೋಕಕ್ಕೆ ಹೋದ ಬಳಿಕ ಬ್ರಹ್ಮನಿ ಕೇಳಿದ್ರಂತ ಅವರು, ಒಂದು ಸರಿ ಪರಮಾತ್ಮನ ಪಂಚಾಕ್ಷರ ಮಹಾಮಂತ್ರ ಜಪ ಮಾಡಿದ್ರೆ ಏನು ಫಲ ಸಿಗ್ತದೆ? ಬ್ರಹ್ಮ ಅಂದ, ಇದರ ಬಗ್ಗೆ ನಾನು ಬಹಳ ತಿಳಿಸಿಕೊಡಿಕೊಂಡಿಲ್ಲ, ನನಗೇನು ಗೊತ್ತಿಲ್ಲ. ವಿಷ್ಣು ಪರಮಾತ್ಮ ಸದಾ ಶಿವನಾಮ ಜಪ ಮಾಡ್ತಾನೆ, ಅದಕ್ಕೆ ಅವನು ಕೇಳಿರ್ಬೇಕಾದ್ರೆ ಹೇಳ್ತಾನೆ. ಅವಾಗ ಅವನು ಕರ್ಕೊಂಡು ಬ್ರಹ್ಮ ಮತ್ತ ಯಮ ಇಬ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಆ ಕೋಣ ಅಲ್ಲೇ ಬಿಟ್ರು, ಬಿಟ್ಟು ಒಂದು ಮೇಣೆ ತಂದ್ರ, ಆ ಮೇಣದ ಅವನು ಕುಂಡ್ರಿಸಿಕೊಂಡು ವಿಷ್ಣು ಲೋಕಕ್ಕೆ ಹೋದ್ರಂತ. ವಿಷ್ಣು ಲೋಕಕ್ಕೆ ಹೋದ ಕೂಡಲೇ ಅವಾಗ ವಿಷ್ಣು ಪರಮಾತ್ಮ ಶಿವ ಧ್ಯಾನ ಮಾಡಿಕೊಂಡು ಕೂತ್ಕೊಂಡಿದ್ದ. ಅವಾಗ ಅವನಿಗೆ ಕೇಳಿದ್ರಂತ, ಒಂದು ಸರಿ ಪಂಚಾಕ್ಷರ ಮಹಾಮಂತ್ರ ಅಂದ್ರೆ ಏನು ಫಲ? ಅವ ಅಂದ, ನಾ ಬರೀ ನುಡಿಯೋದಷ್ಟೇ ಕಲ್ತೀನಿ, ಫಲದ ಬಗ್ಗೆ ನಾ ವಿಚಾರ ಮಾಡಿಲ್ಲ, ಫಲದ ಬಗ್ಗೆ ನಾ ವಿಚಾರ ಮಾಡಕ್ ಹೋಗಿಲ್ಲ, ನಾನು ಕೇಳಬೇಡ್ರಂತ. ಯಾವ ಫಲ ಕೊಡ್ತಾನೆ ಅವನ್ನೇ ಕೇಳ್ರಿ ಅಂತ ಹೇಳಿದ. ಹಾಗಾದ್ರೆ ನೀನು ನಡೆಯಪ್ಪ ಅಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಚಿತ್ರಗುಪ್ತ ಆಮೇಲೆ ಯಮ ಇವರು ನಾಲ್ಕು ಮಂದಿ ಒಂದು ಪಲ್ಲಕ್ಕಿ ತಂದ ಪಲ್ಲಕ್ಕೆ ಕುಂಡಿಸ್ಕೊಂಡು ಅವನು ಶಿವಲೋಕಕ್ಕೆ ತಗೊಂಡೋದ್ರ. ಅಲ್ಲಿ ಹೋದ ಬಳಿಕ ಶಿವ ಧ್ಯಾನ ಮಗ್ನ ಕೂತ್ಕೊಂಡಾಗ ಅವ ಜಯ ಜಯಕಾರ ಮಾಡಿದ್ರು, ಶಿವ ಎಚ್ಚರ ಅದ, ಯಾಕೆ ಬಂದಿರಿ ಅಂತ ಕೇಳಿದ. ಈ ಮನುಷ್ಯ ಒಂದೇ ಸರಿ ನಾಮಸ್ಮರಣೆ ಮಾಡ್ಯಾನ, ಅದಕ್ಕೆ ಇವನಿಗೇನು ಫಲ ಕೊಡಬೇಕು ನಮಗೆ ತಿಳಿದಿಲ್ಲ, ಅದಕ್ಕೆ ನೀನಾರ ಹೇಳು. ಎಷ್ಟು ದಾಡ್ರದಿರೋ ನೀವು, ಅವನ್ ಇಲ್ಲಿವರೆಗೆ ಹೊತ್ತುಕೊಂಡು ಬಂದಿರೋ ಅದೇ ಪುಣ್ಯದ ಫಲ ಅದ. ಒಂದು ಸರಿ ನಾಮಸ್ಮರಣೆ ಮಾಡಿದ ಪುಣ್ಯದ ಫಲವಾಗಿ ಯಮ, ಚಿತ್ರಗುಪ್ತ, ವಿಷ್ಣು, ಬ್ರಹ್ಮ ಎಲ್ಲಾರು ಪಲ್ಲಕ್ಕೆ ಕೂಡ ಹೊತ್ಕೊಂಡ್ಬಂಡ ಬರಕ್ಕೆ ಅದೇ ಫಲ, ಅದೇ ಪುಣ್ಯದ ಫಲ ಇಲ್ಲಿ ತಂದದ ಅಂತೇಳಿ. ಅಂದ್ರೆ ಒಂದು ಸರಿ ನೋಡಿದ್ರೆ ಸಕೃದುಚ್ಚಾರ ಮಾತ್ರೇನ ಪಂಚಾಕ್ಷರ ಮಹಾಮನೋಹ, ಆ ಮಹಾಮಂತ್ರ ಒಂದೇ ಸರಿ ಉಚ್ಚಾರಣೆ ಮಾಡಿದ್ರೆ ಇಷ್ಟು ಫಲಪ್ರಾಪ್ತಿಯಾಗತ್ತೆ ಅಂತ ಕೇಳಿದ್ರೆ ನೀವು ನೂರು ಸರಿ ಮಾಡಿದ್ರೆ ಎಷ್ಟಾಗಲಿಕ್ಕಿಲ್ಲ, ಸಾವಿರ ಸರಿ ಮಾಡ್ಲಿಕ್ಕೆ ಎಷ್ಟಾಗಲಿಕ್ಕಿಲ್ಲ. ಅದಕ್ಕೆ ನಿಮ್ಮ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ದುಃಖಗಳನ್ನು ದೂರ ಮಾಡತಕ್ಕಂಥದ್ದು ಮಂತ್ರವಾದ ಕಾರಣಕ್ಕಾಗಿ ಆ ಮಂತ್ರವನ್ನು ಇವತ್ತಿನ ದಿವಸ ಅದೊಂದು ವೈಜ್ಞಾನಿಕವಾಗಿ ಪ್ರಯೋಗಿಸುವ ಮಾಡ್ತಾ ಇದ್ದಾರೆ. ಮನುಷ್ಯ ಎಲ್ಲಿ ಹೋದಾನೆ, ಆ ಮನುಷ್ಯನ ಚಿತ್ರವನ್ನಿಟ್ಟು ಆ ಮಂತ್ರವನ್ನ ಬರೆದು ಅದಕ್ಕೆ ಪಂಖಾದ ಗಾಳಿ ಕೊಟ್ಟು ಆ ಮಂತ್ರದ ಬರೆದಿರ್ತಕ್ಕಂಥ ಅಕ್ಷರಗಳ ಗಾಳಿ ಸ್ಪರ್ಶ ಫೋಟೋ ಕಾದ್ರೆ ಆ ಮನುಷ್ಯನಿಗೆ ಆರೋಗ್ಯ ಆಕದೆ. ಇವತ್ತು ಅಂತಹ ವಿಜ್ಞಾನ ಕಂಡು ಹಿಡಿದಾರೆ. ಅಂದ್ರೆ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ, ಮಂತ್ರದ ಸಂಸ್ಕಾರ ಕೇವಲ ಅವನಿಗೆಲ್ಲ ಅವನ ಫೋಟೋ ಕಾದ್ರೆ ಅವನಿಗೆ ಆರೋಗ್ಯ ಆಗುತ್ತೆ ಅಂದ ಬಳಿಕ ಇಷ್ಟೊಂದು ವಿಜ್ಞಾನ ಇವತ್ತು ಕಂಡು ಹಿಡಿದಂದ ಬಳಿಕ ಅದಕ್ಕೆ ನಮ್ಮ ದರ್ಶನ ಗ್ರಂಥಗಳನ್ನ ನಮ್ಮ ಪ್ರಾಚೀನ ಸಾಹಿತ್ಯವನ್ನ ವೈಜ್ಞಾನಿಕವಾಗಿ ನೋಡಿದಾಗ ಅದರಲ್ಲಿರ್ತಕ್ಕಂಥ ರಹಸ್ಯ ನಮ್ಮ ತಿಳಿಯಲಿಕ್ಕೆ ಸಾಧ್ಯ ಆಗದ. ಅದಕ್ಕೆ ಪಂಚಾಕ್ಷರ ಮಹಾಮಂತ್ರ ಅತ್ಯಂತ ಪವಿತ್ರವಾಗಿರುವಂತಹ ಮಹಾಮಂತ್ರ. ಯಾರ್ಯಾರು ನೀವೆಲ್ಲ ಉಪದೇಶ ಪಡೆದಿರಿ, ನಿಮ್ಮ ಜೀವನದಲ್ಲಿ ಅಮೂಲ್ಯವಾದ ರತ್ನ ನೀವೆಲ್ಲ ಪ್ರಾಪ್ತ ಮಾಡಿಕೊಂಡಿರಿ, ಅದನ್ನು ಅನಂತವಾಗಿ ನೀವು ಸ್ಮರಣ ಮಾಡ್ತಾ ಶಿವನ ಕೃಪೆಯನ್ನು ಪಡೆದು ಶಿವಸ್ವರೂಪಗಳಾಗಲಿ ಅಂತ ತಿಳ್ಕೊಂಡು ಆಶೀರ್ವದಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.